ಹೆಸರಿದೆ. ಏನಂತ? ಆಶ್ರಿತ ಆಶಾ ಅಂತ ಕರೀತಾರೆ. ಆಶ್ರಿತ ಆಶಾ ಎಲ್ಲಿರುತ್ತೋ ಅನ್ನೇ ಸುಡುತ್ತೆ. ಫಸ್ಟ್ ಬಟ್ಟೆ ಮೇಲೆ ಬೆಂಕಿ ಹಾಕಿದ್ರಿ, ಫಸ್ಟ್ ಸುಡೋದು ಯಾವ್ದನ್ನ? ಅದು ಬೆಂಕಿ ಇದೆ. ಸೊ ಕಾಮ ನಮ್ಮಲ್ಲಿದ್ರೆ ಮೊದ್ಲು ಯಾರನ್ನ ಹಾಳು ಮಾಡುತ್ತದೋ? ನಮ್ಮನ್ನೇ, ಗೊತ್ತಾಯ್ತು. ಆದ್ರಿಂದ ಏನು, ಶತ್ರು ಹೊಡೆಯೋದು ಬೇರೆ, ತನ್ನೇ ಹೊಡ್ಕೊಂಡ್ಬಿಡ್ತಾನೆ. ಆದ್ರಿಂದ ಯಾವಾಗಲೂ ಕೂಡ ಕಾಮದ ಬಗ್ಗೆ ಭಾಳ ಹುಷಾರಾಗಿರ್ಬೇಕು. ನಾ ಬಟ್ಟೆ ಮೇಲೆ ಬಿದ್ದರೆ ತಕ್ಷಣ ಈ ಚಾಚ್ಕೊಂಡ್ಬಿಡ್ತಾರೆ, ಯಾಕೆ ಸುಟ್ಟುಬಿಡುತ್ತೆ ಅಂತ ಹೇಳ್ಬಿಟ್ಟು. ಆ ಭಾವನೆ ಇದ್ರೆ ಕಾಮ ಇರೋ ಜಾಗನೇ ಸುಡುತ್ತ. ದುಷ್ಪೂರೇ ಅನಲೋಯುಕ್ತ ಕಾಮಸ್ತು ಕಥಮ ಅನಲಹ ಇತ್ಯತಃ ಸೋಭಪತ್ಯಕ ಮನ್ಯಥಾ ವ್ಯಾಚಷ್ಟೇ ಯದ್ಯಪಿ. ಉರಿಯೋದು ಅಂತ ಒಂದು ಅರ್ಥ ಇದ್ದೇ ಇದೆ, ಇನ್ನೊಂದು ಅರ್ಥ ಹೇಳ್ತಾರೆ, ಅದು ನಿನ್ನೆ ಹೇಳಿದ್ದು. ಇತಮಪಿ ಯದ್ಯಪೀತಿ ಇದ್ಯ, ಅದೇ ಅನಲ ಅನಂಬುದ್ಧಿ ನಾಸ್ತಿ, ಅಲಂಬುದ್ಧಿ ನಾಸ್ತಿ, ಅದಕ್ಕೆ ಅನಲ. ಇದಮಪಿ ಪ್ರಾಪ್ತಾತ್ ಆಧಿಕ್ಯೋಪಲಕ್ಷಣಂ, ಎಷ್ಟು ಬೇಕು ಅಂದರೂ ಕೂಡ ಇನ್ನೂ ಬೇಕು ಅಂತ ಭಾವನೆ ಹೋಗೋದೇ ಇಲ್ಲ. ಅದು ಹೇಳ್ತಾರೆ, ಕಷ್ಟ ಬೇಡೆಂಬಾಸೆ ಕಡಿಸು ಸಂಭಾಷೆ, ಇನ್ನೂ ಬೇಕೆಂಬಾಸೆ ಬೇಡ ಬೇಡ, ಭಿನ್ನ ಹಾಕಿ ಬಾಯಿಲ್ಲವಯ್ಯ ಅಂತ ಹೇಳಬೇಕಾದ್ರೆ ಆಸೆಗೆ ಕೊನೆಯೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಶ್ಲೋಕದ್ವಯ ಅರ್ಥೇ ಪ್ರಮಾಣ ಸಮ್ಮತಿ ಮಾಹ ಉಕ್ತಂಚೇತಿ ಕಾಮಕಃ ಕುಚಿತ ಕಾಮೋ ಜ್ಞಾನಸ್ಯ. ಅದಕ್ಕೆ ಸಾಕು ಅನಿಸೋದು ಅನ್ನ ಒಂದೇ ಅಂತ ಹೇಳ್ತಾರೆ. ಎಷ್ಟು ರುಚಿಯಾಗಿ ಕೊನೆಗೆ ಸಾಕು ನಿಲ್ಲಿಸಿಬಿಡು ಅಂತ ಹೇಳ್ತಾರೆ. ಆದರೆ ದುಡ್ಡು ಮಾತ್ರ ಅದು ಈಗ ಕ್ಯಾರಿಯರ್ ತರ್ತಾರೆ, ಅದು ಆದ ಮೇಲೆ ಮುಂದೆ ಬಿಡಿಸ್ಬಿಡ್ತಾರೆ. ಕ್ಯಾರಿಯರ್ ಗ್ಯಾರಿಯರ್ ಮುಗಿಸಿದ ಮೇಲೆ ಇಲ್ಲಿ ಹೊರಲಕ್ಕಾಗಲ್ಲ ಬಿಟ್ಟು ಹೋಗ್ತಾರೆ ಕೊನೆ ಪಕ್ಷ. ಇದನ್ನ ಮಾತ್ರ ಏನು ಮಾಡ್ತಾರೆ, ಸ್ಟಾಪ್ ಅಂತ ಹೇಳೋದೇ ಇಲ್ಲ. ಅದಕ್ಕೋಸ್ಕರ ತೃಪ್ತಿ ಕೊಡಿಸೋದು ಅನ್ನ ನೀರು. ಆದ್ದರಿಂದ ಅನ್ನದಾನಕ್ಕೆ ಭಾರಿ ಮಹತ್ವ ಬಂತು. ಎತ್ತಕ್ಕೆ ತೃಪ್ತಿ ಕೊಡಿಸೋದು ಅನ್ನ, ನೀರು ತೃಪ್ತಿ ಕೊಡಿಸೋದಾದ್ರಿಂದ ಸಾಕು ಅಂತ ಅನಿಸ್ಬಿಡುತ್ತೆ. ಉಳಿದ ಯಾವುದು ಸಾಕು ಅನಿಸೋದಿಲ್ಲ. ಆದ್ದರಿಂದ ಯಾವುದೇ ವಸ್ತು ಕೊಡೋದಕ್ಕಿಂತ ಅನ್ನದಾನ, ಅದಕ್ಕೆ ಯಾರನ್ನು ನೋಡಲೇಬೇಡಿ. ಅನ್ನದಾನಕ್ಕೆ ಎಲ್ಲರೂ ಅರ್ಹರೇ ಅಂತ ಹೇಳಿಬಿಟ್ರು. ಶ್ಲೋಕದ್ವಯಾರ್ಥೇ ಇದೆ, ಇನ್ನೊಂದು ಸ್ವಾರಸ್ಯ ಇದೆ. ಯಾತಕ್ಕೆ ಸತ್ಪಾತ್ರ ದಾನ ಕೊಡಬೇಕು ಅಂದರೆ ಅವ್ರಿಗೇನಿಸುತ್ತೆ, ಸಾಕು ಅಂತ ಅನಿಸುತ್ತೆ, ಅವ್ರಿಗೆ ಕೊಡಬೇಕು. ಅದಕ್ಕೊಂದು ಪದ್ಧತಿ ಇದೆ. ದಾನ ಇಸ್ಕೊಂಡು ಅವ್ನು ಏನು ಅನ್ಕೋಬೇಕಂತ, ಯಾವಾಗಲೂ ನನಗೆ ಬಂದಿದ್ದು ಸಾಕು ಅನ್ಕೋಬೇಕಂತ. ಕೊಟ್ಟವನು ನಾನು ಕೊಟ್ಟಿದ್ದು ಸಾಲದು ಅನ್ಕೋಬೇಕಂತ. ಅದು ಉಲ್ಟಿ ಉಲ್ಟಪಟ್ಟ, ನಾನು ಕೊಟ್ಟಿದ್ದು ಭಾರಿ ಕಡಿಮೆ ಅಂತ ಅಂದ್ಕೊಂಡು ಕೊಡೋನು ಕೊಡಬೇಕಂತೆ. ಇವರು ಭಾರಿ ಕೊಟ್ಟೋದು ಇವ್ರು ಅನ್ಕೋಬೇಕಂತೆ. ಜೊತೆ ಯಾವುದು ಸರಿ, ಇವ್ರು ಉಲ್ಟಪಟ್ಟು ಅನ್ಕೊಂಡ್ಬಿಡ್ತಾರೆ. ನಾನು ಕೊಟ್ಟಿದ್ದು ಜಾಸ್ತಿ ಅಂತ ಅವ್ರು ತಿಳ್ಕೊತಾರೆ, ಕೊಟ್ಟಿದ್ದು ಕಡಿಮೆ ತಾವು ಯಾವುದು ಅಭೂತ ಸಂಬಳವು. ಅದನ್ನು ತೊಗೊಂಡವ್ರು ನರ್ಕ ಹೋಗ್ತಾರೆ, ಕೊಟ್ಟವ್ರು ನರ್ಕಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಡ್ತಾರೆ. ಅತೃಪ್ತಿ ಇದ್ದವ್ರಿಗೆ ಕೊಟ್ಟರೆ ಕೊಟ್ಟವ್ರಿಗೂ ನರಕ, ತೊಗೊಂಡವ್ರಿಗೂ ನರಕ, ತೃಪ್ತಿ ಇರಬೇಕು ಅದಕ್ಕೆ. ಆದಷ್ಟು ಸುಧಾಮನ್ ನೋಡಿ, ಏನು ಕೊಡ್ಲಿಕ್ಕೆ ಇಷ್ಟ ಅನ್ಕೊಂಡಕ್ಕೆ ಹೋಗಲೇ ಇಲ್ಲ. ಯಾಕೆ ಕೊಡಲಿಲ್ಲ ಅಂತ ಯೋಚನೆ ನೋಡಿ, ಏನು ಕೊಡಲೇ ಇಲ್ಲ ಅಂತ ಅನ್ಕೊಳ್ಳೇ ಇಲ್ಲ. ಅದನ್ನೆಲ್ಲ ಕೊಟ್ಟ ಪರಮಾತ್ಮ. ಆ ಅರ್ಥದಲ್ಲಿ ದಾನ ತಗೊಳ್ಳೋನ್ ಮೆಂಟ್ಯಾಲಿಟಿ ಆಗಿರಬೇಕು, ದಾನ ಕೊಡೋನ್ ಮೆಂಟ್ಯಾಲಿಟಿ ಆಗಿರಬೇಕು ಅನ್ನೋದನ್ನು ಸೂಚನೆ ಮಾಡ್ತಾನೆ. ಅದು ಕೊಟ್ಟವನು ಸಾಮಾನ್ಯ ಏನು ಹೇಳ್ತಾನೆ, ತುಳಸಿ ದಳ ಅಂತ ಕೊಡ್ಬೇಕು. ಏನಂತ ಹೇಳ್ತಾನೆ ಅದನ್ನು, ತುಳಸಿ ದಳ ಭಾಳ ಕಡಿಮೆ ಕೊಟ್ಟಿದ್ದೇನೆ, ಹೆಚ್ಚೇನು ಕೊಟ್ಟಿಲ್ಲ ಅವನು ಹೇಳ್ತಾನೆ. ಓ ಬ್ರಹ್ಮಾಂಡ ಕೊಟ್ಟರೆ ಅಂತ ಅವನು ಹೇಳ್ತಾನೆ. ಮತ್ತೆ ಆಗ ಅದು ಇಬ್ಬರಿಗೂ ಕೂಡ, ಇಬ್ಬರಿಗೂ ತಾರಕ, ಅದು ತಗೊಂಡವನಿಗೂ ತಾರಕ, ಇವನಿಗೂ ತಾರಕ, ಇದರ ಇಬ್ಬರಿಗೂ ಬಂಧಕ. ಕಾಮಸ್ತು ಕಥಮ ಅನಲಹ ಇತ್ಯತಃ ಸೋಪ. ಎಷ್ಟೋ ಜನ ಎಂಥವ್ರು ಗೊತ್ತಾ, ಕೆಲವರು ಬಂದು ಹೇಳ್ತಿರ್ತಾರೆ, ಆ ಒಬ್ಬಳೇ ಮಗಳು ಒಂದು ಆಸ್ತಿ ಬರ ಕೊಟ್ಟರೆ ನನ್ನೇ ಗೆಟ್ಟ ಹೊಟ್ಟೋತಾಳೆ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ ಪಾಪ, ವಯಸ್ಸಾದ ವ್ಯಕ್ತಿನ ಅವ್ರು ಹೇಗೂ ಇರೋದಿಲ್ಲ ಪಾಪ, ಅಂಥದ್ದು ಈಗಲೇ ಕೇಸಾಗಿ ಕೊಡಿಸ್ತಿದ್ದಾರೆ ಅಂತ ಹೇಳಿದರೆ ಎಂಥ ತಮಾಷೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಂತ ದಿನವಿತ್ತ ಹೆಚ್ಚು ಕೋರ್ಟ್ ಕೇಸ್ಗಳೆಲ್ಲ ಅಂತವೆ, ಕೋರ್ಟ್ ಕೇಸ್ ಭಾಳಷ್ಟು ಕೇಸ್ಗಳೆಲ್ಲ ತೀರ ದ್ರೋಹ ಮಾಡ್ತಕ್ಕಂಥ ಕೇಸ್ಗಳು, ಲೆಜಿಟಿಮೇಟ್ ಇರೋದು ಭಾರಿ ಕಡಿಮೆ. ಅದು ಆಸೆ, ಆಸೆಯಿಂದ ಬಂದಿರೋ ಅನರ್ಥಗಳವೆಲ್ಲ ಕೂಡ. ಕಾಮಕಃ ಕುತ್ಸಿತ ಕಾಮೋ ಜ್ಞಾನ, ಕಾಮಕಃ ಅಂತ ಪದ ಉಪಯೋಗಿಸಿದ್ದಾರೆ. ಕಾಮ ಅಂದ್ರೆ ಸಾಕು, ಕಾಮಕಃ ಅಂತ ಹೇಳ್ತಾರೆ. ಬಾಲ ಬಾಲಕಃ ಅಂದ್ರೇನು, ಸ್ಟಿಲ್ ವರ್ಸ್ ಅಂತ ಅರ್ಥ. ಕಾಮ ತುಚ್ಛ ಮನುಷ್ಯ ಅಂತ ಕರೆಯೋಕ್ಕೋಸ್ಕರ ಕಾಮ ತುಚ್ಛ, ಮೊದಲೇ ತುಚ್ಛ ಇನ್ನೂ ತುಚ್ಛ. ಜ್ಞಾನಸ್ಯ ಬ್ರಹ್ಮಣಸ್ಯ ಅಗ್ನೇರ್ಧೂಮಃ ತಥಾ ಬುದ್ಧೇ ಅಂತಃಕರಣಸ್ಯ ಆದರ್ಶಸ್ಯ ಮಲ. ನಿನ್ನ ಹೇಳಿದ ಅರ್ಥ ಅದಿಷ್ಟು ಕೂಡ. ಅಥ ಜೀವಸ್ಯ ಗರ್ಭಸ್ಯ ಉಲ್ಪ ಇದೆ ಸರ್ವತ್ರ ಗೂಢೋಪಮ. ಇಲ್ಲಿ ಏನು ಮಾಡಿದ್ದಾರೆ, ಗೂಢೋಪಮ ಅಂದರೆ ಏನರ್ಥ, ಅಲ್ಲಿ ಉಪಮ ಸುಮ್ಮನೆ ಹೇಳಿದಾಗ ಕಾಣಿಸುತ್ತೆ, ಒಳಗೆ ರಹಸ್ಯಪೂರ್ಣವಾಗಿ ಇದೆ ಅಂತ ಹೇಳಿರೋದ್ರಿಂದ ಗೂಢೋಪಮ ಅಂತ ಕರೆದು. ಗೂಢವಾದ್ರಿಂದ ಉಳಿದವರಿಗೆ ಅರ್ಥ ಆಗಲಿಲ್ಲ. ಒಂದಕ್ಕೆ ಮೂರು ದೃಷ್ಟಾಂತ ಅಂತ ತಿಳ್ಕೊಂಬಿಟ್ರು, ಒಂದಕ್ಕೆ ಮೂರು ದೃಷ್ಟಾಂತ ಅಲ್ಲ, ಒಂದೊಂದಕ್ಕೆ ಒಂದು ದೃಷ್ಟಾಂತ, ಅದು ಗೂಢೋಪಮ ಅಂತ ಕರೆದು. ಮುಂದೆ ಏತೇನ ಇದಂ ಇತ್ಯುಕ್ತ ವಿವರಣಂ ದ್ವಿತೀಯ ಶ್ಲೋಕೆ ಇತಿ ವ್ಯಾಖ್ಯಾನಂ ಅಪಾಕೃತಂ ಭವತಿ. ಹಿಂದೆ ಇದಂ ಅಂತ ಹಿಂದೆ ಹೇಳಿದ್ದಕ್ಕೆ ವಿವರಣೆ ಇದಿಷ್ಟೇ ಆಗಿ ಬಂದಿದೆ ಅಂತ ಅರ್ಥ ಬರೀತಾರೆ, ಅದಲ್ಲ ಅಂತ ಪರವ್ಯಾಖ್ಯಾನ ಖಂಡನೆ ಮಾಡಿದ್ರು. ಇಂದ್ರಿಯಾಣಿ ಮನೋ ಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ ವಿಮೋಹಯದ್ವೇಷ ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯಾಣಿ ಮನಃ ಬುದ್ಧಿ ಅಸ್ಯ ಅಧಿಷ್ಠಾನಂ ಉಚ್ಯತೆ ಏತೈಹಿ ವಿಮೋಹಯತಿ ಏಷ ಜ್ಞಾನಂ ಆವೃತ್ಯ ದೇಹಿನಂ. ಈಗ ಈ ಶತ್ರುವನ್ನು ಇಷ್ಟೊಂದು ಶತ್ರುವಿನ ವಿಷಯ ಹೇಳಿಯಾಯ್ತು. ಈಗ ಶತ್ರುನ ಕೊಲ್ಲಬೇಕಾದ್ರೆ ಏನು ಮಾಡಬೇಕು, ಎಲ್ಲಿದ್ದಾನೆ ಹುಡುಕ್ಬೇಕು, ಗೊತ್ತಾಯ್ತಾ. ಅವನು ವಸತಿ ಹುಡುಕ್ಬಿಟ್ರೆ ಹೊಡಿರಕ್ಕಾಗತ್ತೆ. ಅದಕ್ಕೋಸ್ಕರ ಎಲ್ಲಿರುತ್ತೆ ಕಾಮ ಅಂತ ಕೇಳಿದರೆ ಇಂದ್ರಿಯಾಣಿ ಇಂದ್ರಿಯಗಳಲ್ಲಿ ವಾಸ ಮಾಡೋದು, ಮನಃ ಮನಸ್ಸಿನಲ್ಲಿ ವಾಸ ಮಾಡೋದು, ಬುದ್ಧಿ ಬುದ್ಧಿ ಅಸ್ಯ ಅಧಿಷ್ಠಾನ ಮುಚ್ಚತೆ. ಅಧಿಷ್ಠಾನ ಅಂದ್ರೆ ಏನೋ ಆಶ್ರಯ ಸ್ಥಾನ. ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಕಾಮ ಬರೋದ್ರಿಂದ ನಾವು ಏನ್ ಮಾಡಕ್ ಬರೋದಿಲ್ಲ, ಹೊರಗಿನ ಶತ್ರು ಹೊಡೆದ ಒಳಗಿನ ಹೊಡಕ್ ಬರೋದಿಲ್ಲ. ಹೊಟ್ಟೆ ನೋವು ಹೊಟ್ಟೆ ಕೂತ್ಕೊಳಕಾಗತ್ತಾ ಆ ಥರ ಅಂದ್ರೆ ಇಲ್ಲಿ ಸೇರಿಸ್ಕೊಂಡಿರೋದು ಭಾರಿ ಡೇಂಜರಸ್. ಮನೆಯೊಳಗೆ ಸೇರಿದ ಕಳ್ಳನ್ನ ಬಾಗಲಾಗ ಉಪಯೋಗಿಲ್ಲ, ಯಾತಕ್ಕೆ ಒಳಗೆ ಬಂದಾಗಿದೆ ಆಗ್ಲೇನೋ. ಆದ್ರಿಂದ ಇನ್ನೂ ಯೋಚನೆ ಮಾಡಿ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಹುಷಾರಾಗಿ ಅದನ್ನು ತೆಗಿಬೇಕಾಗ. ಹೊರಗಿನ ಗಾಯವಾಸಿ ಮಾಡೋದಕ್ಕೆ ಒಳಗಿಂದ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆಯಲ್ಲ. ಹಾಗೆ ಇಂದ್ರಿಯಾಣಿ ಏತೈಹಿ ಜ್ಞಾನಮಾವೃತ್ಯ ಬುದ್ಧಾದಿಭಿಹಿ ವಿಷಯೈಹಿ ಜ್ಞಾನಂ ಅವೃತಂ ಭವತಿ. ಇಂದ್ರಿಯಗಳನ್ನು ಆಕ್ರಮಿಸುತ್ತೆ, ಮನಸ್ಸನ್ನು ಆಕ್ರಮಿಸುತ್ತೆ. ಬುದ್ಧಿನೂ ಬುದ್ಧಿ ಕೆಟ್ಟಿದೆ ಅಂತ ಹೇಳ್ತಾರೆ, ಬುದ್ಧಿಯಲ್ಲಿ ಕಾಮ ಬಂದಿದೆ ಅಂತ ಅರ್ಥ. ಆ ಮನಸ್ಸು ಕೆಟ್ಟಿದೆ, ಮನಸ್ಸಲ್ಲಿ ಎಂಟರ್ ಆಗಿದೆ. ಇಂದ್ರಿಯಗಳಲ್ಲಿ ನೋಡಲೇಬೇಕು, ಕೇಳಲೇಬೇಕು, ಇವೆಲ್ಲ ಏನವು ಇಂದ್ರಿಯಗಳನ್ನು ಅಟ್ಯಾಕ್ ಮಾಡಿರೋ. ಇಂದ್ರಿಯಗಳಲ್ಲಿ ಬಂದರೂ ಇದೆ, ಮನಸ್ಸಲ್ಲಿ ಅಟ್ಯಾಕ್ ಮಾಡ್ಬೋದು, ಬುದ್ಧಿನೂ ಮಾಡ್ಬೋದು, ಇಂದ್ರಿಯ ಮಾಡ್ಬೋದು. ಮೂರು ಕಡೆ ಸೇರ್ಕೊಂಡ್ಬಿಟ್ಟಾಗ ಏನಾಯ್ತು ಅಲ್ಲಿಗೆ ಪೂರ್ತಿ ಮುಗಿತು. ಅದಕ್ಕೆ ಮೂರು ಕಡೆ ಏನೋ ಕೇಳ್ತಿರ್ತಾರೆ, ತಕ್ಷಣ ಮನಸ್ಸಕ್ಕೋಸ್ಕರ ದೂರ ಇಟ್ಬಿಡ್ತಾರೆ, ವಿಷಯ ಬದಲಾಯಿಸ್ಬಿಡ್ತಾರೆ. ಆವಾಗ ಅದು ಮರ್ತು ಬಿಡುತ್ತಾರೆ. ಅದು ಕಣ್ಣಿಗೆ ಕಂಡ ಮತ್ತೆ ಕೇಳುತ್ತೆ ಅಂತ ಹೇಳ್ತಾರೆ, ಕಣ್ಣಿನಿಂದ ಬಂತು, ಅದೀಗ ಕೇಳಿನಿಂದ ಬಂತು, ಅದು ತೋರಿಸಂತೆ ಹುಷಾರಾಗಿಟ್ಟಿರಿ ಅಂತ ಹೇಳ್ತಾರೆ. ಅವೆಲ್ಲ ಏನರ್ಥ? ಅದಕ್ಕೆ ಕಾಮ ಅಲ್ಲಿ ಆಶ್ರಯ ಪಡೆದಿರುತ್ತೆ ಅಂತ ಅರ್ಥ. ಇಂದ್ರಿಯ ಬುದ್ಧಿ ಮೇನ್, ಬುದ್ಧಿ ಮೇನ್ ಅದು. ಅದು ಇಷ್ಟೆಲ್ಲ ಹೇಳಿದ್ರೆ ಮುಂದೆ ಅದನ್ನು ವಿಷಯ ಹೇಳ್ತಾರೆ. ಈಗ ಬುದ್ಧಿಯಿಂದ ಶುರುವಾದರೆ ಅದು ತೆಗೆಸೋದು ಭಾರಿ ಕಷ್ಟ. ಹೊರೆಯಿಂದ ಶುರುವಾದ್ರೆ ಏನು ಮಾಡ್ಬೋದು? ಮಕ್ಕಳಿಗೆ ಬುದ್ಧಿಯಿಂದ ಬರೋ ಚಾನ್ಸ್ ಕಡಿಮೆ, ಯಾತಕ್ಕೆ ಬುದ್ಧಿ ಇರೋದಿಲ್ಲ ಅವರಿಗೆ. ಆದ್ದರಿಂದ ನೋಡಿದಷ್ಟೇ ಎಷ್ಟೋ ವಿಷಯ ಮರ್ತೇ ಬಿಡ್ತಾರೆ. ಇವನು ಹಾಗಲ್ಲ, ಮನಸ್ಸಲ್ಲೇ ಕೊರಗ್ತಿರ್ತಾನೆ. ಆದ್ದರಿಂದ ವಯಸ್ಸಾದ್ಮೇಲೆ ಅಟ್ಯಾಕ್ ಮಾಡೋದೆಲ್ಲ ಬುದ್ಧಿಗೆ, ಚಿಕ್ಕ ಸ್ಟೇಜಲ್ಲಿ ಅಟ್ಯಾಕ್ ಮಾಡೋದೆಲ್ಲ ಇಂದ್ರಿಯಗಳಿಗೆ. ಬಟ್ ಜನರಲ್ಲಿ ಒಂದಕ್ಕೊಂದು ಲಿಂಕ್ ಇರೋದು, ಎಲ್ಲಿದ್ರು ಕೂಡ ಒಂದು ಲಿಂಕ್ ಇರುತ್ತೆ. ಲಿಂಕ್ ಯಾವ್ದ್ರಲ್ಲಿ ಪ್ರಧಾನ ಅಂಬೋದಕ್ಕೆ ಅವ್ರ ಏಜ್ ನೋಡ್ಕೋಬೇಕು. ಏಜ್ ಒಂದು, ಒಂದು ಅವ್ರ ಮೆಂಟಲ್ ಫ್ಯಾಕ್ಟರ್ ಒಂದು. ಎರಡು, ವಧಾರ್ಥಂ ಶತ್ರುವ್ರ ಅಧಿಷ್ಠಾನ ಮಹಾ. ಅದಕ್ಕೆ ನಿಶ್ಚಯ, ಅದರಿಂದ ಅಲ್ಲಿಂದ ಕಾಮ ಅಲ್ಲೇ ಸೇರ್ಕೊಂಡ್ಬಿಟ್ರೆ ಮುಗಿತಾರ. ಎಲ್ಲಿ ನಿಶ್ಚಯ ಮಾಡ್ತಾರೋ ಅಲ್ಲೇ ಎದ್ದು ಬಿಟ್ರೆ ಅರ್ಥ ಆಯ್ತಾ? ಇವತ್ತು ಗಾಯ ಮಾಡ್ತಾರೆ ಅಂತ ಗಾಯ ಆಯಿತು, ಮತ್ತೆ ಯಾವುದೋ ಒಂದು ಬ್ಲೇಡಿಂದ ಗಾಯ ಮಾಡ್ಕೊಂಡ್ಬಿಟ್ಟ. ಆ್ಯಕ್ಚುಲಿ ಗಾಯದ ಎಫೆಕ್ಟ್ಗಿಂತ ಬ್ಲೇಡದ ಕೊಳೆ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಈ ಟೆಟಾನಸ್ ಎಲ್ಲ ಬರೋದು ಯಾವುದರಿಂದ? ಅದರಿಂದ ಬರೋದಿಲ್ಲ, ಕತ್ತರಿಸಿಂದ ಬರೋದಿಲ್ಲ, ಅದರೊಳಗೆ ಇದರಿಂದ ಶುರುವಾಗುತ್ತೆ. ಅದು ಕಾಮ ಹಾಗೆ, ಅದು ಇಂದ್ರಿಯ ಇದೆ, ಅದರ ಜೊತೆ ಕಾಮ ಇದೆ. ಕಾಮ ಡೆಸ್ಟ್ರಾಯ್ ಮಾಡೋದು, ಇಂದ್ರಿಯಗಳನ್ನು ಗೆಲ್ಲೋದಂದ್ರೆ ಒಳಗಿರೋ ಕಾಮನ್ ಗೆಲ್ಲಬೇಕು, ಇಲ್ಲದೆ ಹೋದ್ರೆ ವ್ಯಾರಿ ಕಷ್ಟ. ಏತೈರ್ ವಿಮೋಹ ಯತ್ತೇಷ. ಬುದ್ಧಿಯ ಒಂದು ಮನಸ್ಸಿನ ಕಂಪಾರ್ಟ್ಮೆಂಟ್ ಬುದ್ಧಿ, ಮನಸ್ಸಿನ ಕಂಪಾರ್ಟ್ಮೆಂಟ್ ಬುದ್ಧಿ. ಮನಸ್ಸು ಎಲ್ರಿಗೂ ಇರುತ್ತೆ, ಬುದ್ಧಿ ಎಲ್ರಿಗೂ ಇರಬೇಕು ಅಂತಿಲ್ಲ. ಕಂಪಾರ್ಟ್ಮೆಂಟ್ ಸ್ಮರಣ ಹೊಸ್ತದ ಅದರೊಳಗೆ ಮನಸ್ಸು ಚಿತ್ತ ಬುದ್ಧಿ ಅಂತ. ಚಿತ್ತ ಅಂದ್ರೆ ಏನದು? ಸ್ಮರಣ ಕಾರಣ. ಯಾರಿಗೆ ಚಿತ್ತ, ಅದಕ್ಕೆ ಚಿತ್ತ ಕೊಟ್ಟು ಕೇಳು ಅಂತ ಹೇಳ್ತಾರೆ. ಚಿತ್ತ ಕೊಟ್ಟು ಕೇಳಿದ್ರೆ ಏನಾಗತ್ತಾಗೋದು? ನೆನಪಲ್ಲಿ ಇರುತ್ತೆ. ಇದನ್ನು ಹೋಗ್ತಿದ್ದೆ ಯಾರೋ ನೋಡ್ತೀವಿ, ಚಿತ್ತ ಕೊಟ್ಟು ನೋಡೋದಿಲ್ಲ. ನಮ್ಮ ಬೇಕಾ ಅದಕ್ಕೆ ನಾಪ್ಕೊಳ್ಳೋದು ಬಿಡುತ್ತೆ. ಚಿತ್ತ ಅಂಬೋದು ಸ್ಮರಣ ಶಕ್ತಿಗೆ, ಬುದ್ಧಿ ಅಂಬೋದು ಡೆಸಿಷನ್ ಫ್ಯಾಕ್ಟ್ರಿ, ಅದು ಡೆಸಿಷನ್ ಮೇಕರ್. ಅದು ಡೆಸಿಷನ್ ತಗೊಳ್ಳೋದು ಬುದ್ಧಿ. ಆಮೇಲೆ ಮನಸ್ಸು ಅಂಬೋದೇನು? ಜಸ್ಟ್ ಕನೆಕ್ಟ್ ಮಾಡುತ್ತೆ ಅಷ್ಟೇ. ಯಾವುದಕ್ಕೆ? ಇಂದ್ರಿಯಗಳನ್ನು ವಿಷಯಗಳನ್ನ ಕನೆಕ್ಟ್ ಮಾಡುತ್ತೆ ಆ ಭಾಗ. ಆಮೇಲೆ ಚೇತನ ಅಂತ ಒಂದಿದೆ, ಅದೇನು ಮಾಡುತ್ತದೋ? ಬಹುಸ್ಮರಣ ಶಕ್ತಿಸ್ತು ಚೇತನೈತ್ಯ ವಿಧೀಯತೆ. ಭಾರಿ ವೆರಿ ಸ್ಟ್ರಾಂಗ್ ಮೆಮೊರಿಗೆ ಏನಂತಾರೆ? ಚೇತನ ಅಂತ ಕರೀತಾರೆ. ಗೊತ್ತಾಯ್ತಾ? ಇದರಲ್ಲಿ ಮನಸ್ಸು ಸಾಮಾನ್ಯವಾಗಿ ಎಲ್ಲ ಇರಲೇಬೇಕು, ಚೇತನದ ಮನಸ್ಸು ಇದ್ದೇ ಇರುತ್ತೆ. ಆದ್ರೆ ಬುದ್ಧಿ ಇರೋದು ಎಲ್ಲ ಇರೋದು ಎಷ್ಟು ಓದೋದು ಮರ್ತ ಹೋಗುತ್ತೆ, ಚಿತ್ತ ಸ್ಟ್ರಾಂಗ್ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಕಂಪ್ಯೂಟರ್ ಮಾಡೋದು ಸೇವ್ ಆಗೋದೇ ಇಲ್ಲ ಯಾವುದು ಕೂಡ. ನಾಲ್ಕು ತಾಸು ಮಾಡಿದ ಎಲ್ಲ ವಾಶ್ ಔಟ್, ಏನು ಉಪಯೋಗ ಇಲ್ಲ. ಪ್ರತಿಯೊಂದು ಮಾಡಿದ್ದೆಲ್ಲ ಏನಾಗ್ತಿರ್ಬೇಕದು? ಆ ಸೇವಿಂಗ್ ಮೆಕ್ಯಾನಿಕ್ ಡಿವೈಸ್ ಇಲ್ಲದ ಹೋದ್ಬಿಟ್ರೆ ಕತೆ ಮುಗಿದೋಯ್ತು. ಸೇವ್ ಮಾಡಲಿಕ್ಕೆ ಬರೋದಿಲ್ಲ ಅಂತಾರಲ್ಲ, ಹಾಗೆ ಅದು ಮಾಡಲಿಕ್ಕೆ ಬರೋದಿಲ್ಲ. ಇಂದ್ರಿಯ ಏತೈಹಿ ಜ್ಞಾನಮಾವೃತ್ಯ ಬುದ್ಧಾದಿ. ಅದಕ್ಕೆ ಮನಸ್ಸಿಗೆ ಐದು ಭಾಗ ಮತ್ತೆ ಮನಸ್ಸಿಗೆ ಐದು ಭಾಗ. ಮನೋಭಿಮಾನಿ ರುದ್ರದೇವರು, ಅವ್ರಿಗೆ ಎಷ್ಟು ಮುಖ? ಐದು ಮುಖ ಅವ್ರಿಗೆ. ಗೊತ್ತಾಯ್ತಾ? ಪಂಚಮುಖ ಮನಸ್ಸು, ಪಂಚಮುಖ ಅಭಿಮಾನಿ ದೇವತೆ. ದೇವರು ಹಾಗೆ ಮ್ಯಾಚ್ ಮಾಡಿದ್ದಾರೆ. ಅದು ನಿಯಾಮ ಭಗವಂತನಿಗೆ ಐದು ರೂಪ, ವಾಸುದೇವ ಸಂಕರ್ಣ ಪ್ರದ್ಯುಮ್ನ ಅನಿರುದ್ಧ ಅಂತೇಳಿ ನಾರಾಯಣ, ಅದು ಐದು ರೂಪನೇ. ಏತೈಹಿ ವಾಯುದೇವರಿಗೆ ಐದು ರೂಪ, ಪ್ರಾಣಾಪಾನ ದಾನ ಉದಾನ ಸಮಾನ. ಈಗ ಐದೈದು ಎಲ್ಲ ಸೇರ್ಕೊಂಡಿರುತ್ತೆ ಅವರು. ಹೌದು, ಅದರಲ್ಲೇ ಸಾಮಾನ್ಯವಾಗಿ ರಫ್ಲಿ ರುದ್ರದೇವರು ಅಂತ ಹೇಳ್ತೇವೆ. ಪ್ಲಸ್ ಗರುಡಶೇಷರು ಅದಕ್ಕೆ ಅಭಿಮಾನಿಗಳೇ, ಮೂರು ಜನ ಸಮಾನ. ಆದ್ದರಿಂದ ಒಂದೇ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಮೂರ್ನಾಲ್ಕು ಜನ ಇದ್ದುಬಿಟ್ಟು ಸೀನಿಯರ್ಸು, ಅಡಿಷನಲ್ ಸೆಕ್ರೆಟರಿ ಇದ್ದುಬಿಟ್ಟು ಏನು ಫೈಲ್ ಹಂಚ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತು? ಆ ಟೈಪು ರುದ್ರದೇವರಿಗೆ ಜಾಸ್ತಿ ಮನಸ್ಸಿನ ಬಗ್ಗೆ ಇದೆ. ಅದೇ ರೀತಿ ಪಾರ್ವತಿ ದೇವಿಗೆ ಅದರಲ್ಲೇ ಮತಿ ಪ್ರೇರಿಸೋಳು ಪಾರ್ವತಿ ದೇವಿ, ಸ್ವಲ್ಪ ವ್ಯತ್ಯಾಸ. ಇನ್ನೂ ಮೇಲೆ ಹೋಗಿಬಿಟ್ರೆ ಎಲ್ಲ ಇವರು ವಾಯುದೇವರು, ಸರಸ್ವತಿ ಭಾರತೀಯರು ವಾಯುದೇವರು. ಇನ್ನೂ ಮೇಲೆ ಹೋದರೆ ಮಹಾಲಕ್ಷ್ಮಿ, ಚಿತ್ತದಲ್ಲಿ ಆನಂದ ಸುಖವನೀವಳು ರಮ. ಇನ್ನೂ ಮೇಲೆ ಎಲ್ಲದಕ್ಕೂ ಪರಮಾತ್ಮನೇ ಮನೆ. ಅಲ್ಟಿಮೇಟ್ ಯಾರು ಅಂದರೆ ಪರಮಾತ್ಮ. ಇವು ಅಂತಃಪ್ರವೇಶ ಎಲ್ಲ ಬಂದಿರ್ತಾರಲ್ಲ. ಮಮ ವಾಚ ಮೀಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಸರಹ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯತು ಅಲ್ಟಿಮೇಟ್ ಕಠೋಪನಿಷತ್ತು ತಲವಕಾರ ಬಂದಿದ್ದೆಲ್ಲ ಅದೇನೆ ಸಾಕ್ಷಿ ಎಂಬುದೇನು ಜೀವನ ಸ್ವರೂಪನೇ ಸಾಕ್ಷಿ ಅಷ್ಟೆ. ಜೀವನ ಸ್ವರೂಪೇಂದ್ರಿಯಂ ಸಾಕ್ಷಿ ಇತ್ಯುಚ್ಯತೆ ಏತರಿಸ ಸ್ವರೂಪೇಂದ್ರಿಯಂ ಸಾಕ್ಷಿ ಇತ್ಯುಚ್ಯತೆ ಎಲ್ಲಿ ಬಂದಿದೆ ಅದು ಪ್ರಮಾಣ ಪದ್ಧತಿಯಲ್ಲಿ ವಾಕ್ಯ ಇದೆ ನೆನಪಿಟ್ಕೊಂಡಿರಬೇಕು. ಜೀವ ಅಂದ್ರೆ ಒಂದೇ ಸಾಕ್ಷಿ ಅಂದ್ರೆ ಒಂದೇ ವ್ಯತ್ಯಾಸ ಇಂದ್ರಿಯಕ್ಕೆ ಕರೀತಾರೆ ಅಷ್ಟೇ ಹೊರತು ಎರಡು ಒಂದೇ. ಏತೈಹಿ ಜ್ಞಾನಮಾವೃತ್ಯ ಬುದ್ಧಾದಿವರಿಗೆ ವಿಷಯ ಹೀ ಜ್ಞಾನಂ ಆವೃತಂ ಭವತಿ ಇಂದ್ರಿಯಾಣಿ ಇತ್ಯಾದಿ ಇತ್ಯಾದಿಕಂ ಅಪೃಷ್ಟಂ ಕಿಮರ್ಥ ಮುಚ್ಚತೆ ಎಂದು ಪ್ರಶ್ನೆ ಬಂತು. ಕೃಷ್ಣ ಏನು ಹೇಳ್ತಾನೆ ಈಗ, ಅರ್ಜುನ ಕೇಳಿದ ಪ್ರಶ್ನೆ ಏನು, ಏನು ಕೇಳಿದ್ದು, ಯಾಕೆ ಪಾಪ ಮಾಡ್ತಾನೆ ಮನುಷ್ಯ ಅಂತ ಕೇಳಿದ ಅಷ್ಟೇ. ಕೃಷ್ಣ ಏನು ಹೇಳ್ತಾನೆ, ಆ ಕಾಮ ಅಂತ ಉತ್ತರ ಕೊಟ್ಟರೆ ಸಾಕಾಗಿದ್ದು, ಕಾಮ ಎಲ್ಲಿರುತ್ತೆ ಅಂತ ಯಾಕೆ ಹೇಳಬೇಕು, ಹೌದಲ್ಲ. ಅದು ಕೇಳಿದ ಪ್ರಶ್ನೆ ಉತ್ತರ ಕೊಡೋದು ಬಿಟ್ಟು ಜಾಸ್ತಿ ಯಾಕೆ ಕೊಡ್ತಾನೆ ಅಂತ ಕೇಳಿದ್ರೆ ಅದು ಕೇಳೋದು ಇತ್ಯಾದಿಕಂ ಅಪೃಷ್ಟಂ ಕಿಮರ್ಥ ಮುಚ್ಚತೆ. ಅಪೃಷ್ಟ ಅಂದ್ರೆ ಏನು, ಕೇಳದೇ ಇರೋ ಪ್ರಶ್ನೆ. ನಾಪೃಷ್ಟ ಕಚ್ಚತಿ ಬ್ರೂಯಾತ್ ಅಂತ ಒಂದು ಮಾತಿದೆ, ಕೇಳಿದ ಪ್ರಶ್ನೆ ಉತ್ತರ ಕೊಡು, ಬೇರೆದಕ್ಕೆ ಕೊಡಬಾರದು ಅಂತೇಳಿ. ಕೃಷ್ಣ ಏನೇನೋ ಮಾಡ್ತಾನಲ್ಲ ಅಂತ ಕೇಳಿದ್ರಿಲ್ಲ, ಕನೆಕ್ಟೆಡ್. ಅದು ಶತ್ರು ಯಾರು ಅಂತ ಕೇಳಿ ಎಲ್ಲಿದ್ದಾನೆಂಬ ಅನಿಸ್ಬಿಟ್ಟು ಅದೆಲ್ಲ ಹೇಳಿಬಿಟ್ರೆ ಅಂತ ಹೇಳಿದವನು ಭಾರಿ ಬುದ್ಧಿವಂತ ಅಂತ ಅರ್ಥ. ಒಂದು ಪ್ರಶ್ನೆ ಕೇಳಿದಾಗ ಪರೀಕ್ಷೆದಾರ ಪ್ರಶ್ನೆ ಕೇಳ್ತಾರೆ, ಓಟ್ ಉತ್ತರ ಕೊಡು ಶುಕಾಚಾರ್ಯ ಕೊಟ್ಟು ಬಿಡ್ತಾರೆ. ಒಂದೊಂದು ಕೇಳ್ತಾ ಕುತ್ಕೊಂಡ್ಬಿಟ್ರೆ ಅದು ಜಾಣತನ ಬೇಕು. ಪ್ರಶ್ನೆ ಕೇಳೋನಿಗೂ ಜಾಣತನ ಬೇಕು, ಉತ್ತರ ಕೊಡೋನಿಗೂ ಜಾಣತನ ಬೇಕು. ಅದು ಕೃಷ್ಣ ಏನು ಮಾಡಿ ಬಂದು ಮುಂದಿನ ಪ್ರಶ್ನೆ ಕೇಳಿ ಬಡಿಸ್ರಿ ಅಂತ ಅಷ್ಟೇ, ಉಪ್ಪು ಹಾಕ್ಲ ಸಾರ ಹಾಕಲಿ ಏನರ್ಥ, ಬೂಟ ಅಂದ್ರೆ ಏನದು, ಎಲ್ಲ ಸೇರಿ ಒಂದು ಯೂನಿಟ್. ಅದು ಪ್ರಶ್ನೆ ಅಂದರೆ ಉತ್ತರ ಪೂರ್ತಿ ಘಟಿತ ಆಗಬೇಕು, ಇಲ್ಲದವರು ಅದು ಉತ್ತರ ಅಲ್ಲ, ಸರಿಯಾದ ಉತ್ತರ ಅಲ್ಲ, ಸರಿಯಾಗಿ ಬಿಡಿಸ್ಲಿಲ್ಲ ಅಂತ. ಸರಿಯಾಗಿ ಉತ್ತರ ಕೊಡಬೇಕಾದ್ರೆ ಇವೆಲ್ಲ ಇರಬೇಕು, ಅದು ಕೊಡ್ತಾರೆ. ಏತೈಹಿ ಜ್ಞಾನಮಾವೃತ್ಯ ಮುಂದೆ ಹೇಳ್ತಾರೆ ನೋಡಿ, ಏತದ ಅರ್ಥಮೇವ ಶತ್ರುಗಳನ್ನು ಕೊಲ್ಲಬೇಕಾದ್ರೆ ಇಲ್ಲಿದೆ ಜಾಗ ಗೊತ್ತಾಗಬೇಕು. ವಸಾರ್ಥಂ ಶತ್ರೋಹೋ ಅಧಿಷ್ಠಾನಮಾಹ, ಶತ್ರು ಎಲ್ಲಿದ್ದಾನೆ ಅಂತ ಗೊತ್ತಾದರೆ ಆಗ ಹೊಡಿಲಕ್ಕೆ ಅನುಕೂಲ ಆಗುತ್ತೆ ಕೊಲ್ಲೋದಕ್ಕೆ. ಅದಕ್ಕೆ ಹೇಳ್ತಿದ್ದಾನೆ. ಆದ್ದರಿಂದ ಇದೇನದು ಡಿಸ್ಕನೆಕ್ಟೆಡ್ ಅಲ್ಲ, ಇದು ಕೇಳದೆ ಇರೋ ಪ್ರಶ್ನೆಗೆ ಉತ್ತರ ಅಲ್ಲ, ಕೇಳಿದ ಪ್ರಶ್ನೆಗೆ ಉತ್ತರ ಇದೆ, ಮುಂದೆ ಪ್ರಶ್ನೆ ಬಂದೇ ಬರುತ್ತೆ ಉತ್ತರ ಕೊಟ್ಟರೆ ಆಯ್ತು. ಏತದರ್ಥಮೇವ ಅರ್ಹಿ ಅರ್ಜುನೇನ ಬಲವಾನ್ ಪೃಷ್ಟ, ಯಾರು ಶತ್ರು ಇಲ್ಲಿದ್ದಕ್ಕೆ ಏನು ಶತ್ರು ಅಂತ ಕಾರಣ ಹಾಕೊಂಡಿದ್ರೆ ಗೆಲ್ಲಬೇಕು ಅಂತ ಅರ್ಥ ಕೇಳ್ತಾರೆ ಹೊರತು ಸುಮ್ಮನೆ ಕೇಳೋದಿಲ್ಲ. ಡಾಕ್ಟರ್ ಹತ್ರ ರೋಗ ತೋರ್ಸಕ್ಕೆ ಹೋಗೋದಿಲ್ಲ, ಏನು ತೊಗೊಳಕ್ಕೆ ಹೋಗ್ತಾರೆ, ಔಷಧಿ ತೊಗೊಳಕ್ಕೆ ಬರೀ ರೋಗ ಡಿಸೈಡ್ ಮಾಡಲಿಕ್ಕೆ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಹೊಟ್ಟೆ ನೋವು ಇವರಿಗೆ ಗೊತ್ತಿದೆ, ಡಾಕ್ಟರ್ ಹೇಳೋದು ಅಂತ ಅದನ್ನು ಹೊಟ್ಟೆ ನೋವಾಗಿದ್ದು ಇವನಿಗೆ ಗೊತ್ತಿದೆ, ವಾಸಿ ಆಗಲಿಕ್ಕೆ ಅಲ್ಲಿ ಹೋಗೋದ್ರಿಂದ ಅದಕ್ಕೆ ಅರ್ಜುನ ಪ್ರಶ್ನೆ ಕೇಳಿರೋದ್ರಿಂದ ಉತ್ತರ ಹೇಳಲೇಬೇಕು. ಕಿಂ ಕ್ರಿಯದ್ವಯ ಕ್ರಿಯಾದ್ವಯ ಶ್ರವಣ ಕಿಂ ಪ್ರತಿ ಇಂದ್ರಿಯಾದೀನಾಂ ಕರಣತ್ವಂ ಇತಿ ನ ಪ್ರಿಯತೆ ನ ಪ್ರತೀಯತೆ. ಕ್ರಿಯಾಪದ ಕ್ರಿಯಾದ್ವಯ ಶ್ರವಣ, ಅಲ್ಲಿ ಕ್ರಿಯೆಗಳು ಯಾವುದು ಅಂತ ನಮಗೆ ಕಾಣೋದಿಲ್ಲ ವಾಕ್ಯದೊಳಗೆ. ಅದಕ್ಕೆ ಪರಮಾತ್ಮ ಬಿಡಿ ಆಚಾರ್ಯ ಬಿಡಿಸಿ ಹೇಳ್ತಾರೆ, ಸನ್ನಿಧಾನಾತ್ ವಿಮೋಹನಂ ಪ್ರತಿ ಇತಿ ಅನ್ಯಥಾಚ ಪ್ರತೀಯತೆ ಅತ ಇತಿ ಆಹ ಇಂದ್ರಿಯಗಳಿಂದ ಅಂತ. ಇಂದ್ರಿಯಗಳೇ ಅಂತ ಅರ್ಥ ಅಲ್ಲ, ಇಂದ್ರಿಯಗಳಲ್ಲಿ ಸೇರಿಕೊಟ್ಟ ಕಾಮದಿಂದ ಇದಾಗುತ್ತೆ ಅಂತ ಹೇಳಬೇಕಾಗಿದೆ. ಅದಕ್ಕೆ ಆಚಾರ್ಯರು ಅಧಿಷ್ಠಾನ ಅಂತ ಪದ ಉಪಯೋಗಿಸಿದರು. ಅಧಿಷ್ಠಾನ ಅನ್ನೋ ಪದ ಭಗವದ್ಗೀತೆ ಸುಮ್ಮನೆ ಓದಿದರೆ ಕಾಣೋದಿಲ್ಲ. ಏತೈಹಿ ಅಂದ ತಕ್ಷಣ ಎಲ್ಲಿ ಏತೇಷು ಸ್ಥಿತ್ವ ಅಂತ ಸೇರಿಸ್ಕೋಬೇಕಲ್ಲಿ, ಇವುಗಳಿಂದ ಅಂದರೆ ಇವುಗಳಲ್ಲಿ ನೆಲೆಸಿದ್ದು ಕಾಮ ಹೇಗೆ ಮಾಡುತ್ತೆ ಸೇರಿಸ್ಕೋಬೇಕು. ಅದಕ್ಕೋಸ್ಕರ ಆಚಾರ್ಯ ಬಿಡಿಸಿ ಅರ್ಥ ಹೇಳಿದರು. ಬುದ್ಧಾದಿ ಬೇರೀತಿ ಇಂದ್ರಿಯಾದಿತ್ವೇನ ಮುಕ್ತ ಜ್ಞಾನಮಪಿ ಬುದ್ಧಾದಿತ್ವೇನ ಗ್ರಹಣಂ ಪ್ರಾಧಾನ್ಯಕ್ರಮ ಜ್ಞಾನಾರ್ಥಂ ಇಂದ್ರಿಯಾದಿತ್ವೇನ ಮುಕ್ತಾನಾಮಪಿ ಬುದ್ಧಾದಿತ್ವೇನ. ಇಲ್ಲಿ ಆಚಾರ್ಯ ನೋಡಿ ಟೀಕರ ಹೇಗೆ ಬರೀತಾರೆ ಯೋಚನೆ ಮಾಡಬೇಕು. ಇಂದ್ರಿಯಾಣಿ ಮನಃ ಬುದ್ಧಿ ಅಂತ ಗೀತಾ ಇರೋದು, ಇಂದ್ರಿಯಗಳು ಮನಸ್ಸು ಬುದ್ಧಿ ಅಂತ ಹೇಳಿ ಆಚಾರ್ಯ ಬರೀಬೇಕಾದ್ರೆ ಬುದ್ಧಾದಿವಿ ಅಂತ ಬರೀತಾರೆ. ಆಕ್ಚುಲಿ ಏನಂತ ಬರೀಬೇಕಾಗಿತ್ತು, ಇಂದ್ರಿಯಾದಿವಿ ಅಂತ ಬರೀಬೇಕು. ಬುದ್ಧಿಯಾದಿವಿ ಆಚಾರ್ಯ ಅದಕ್ಕೆ ಟೀಕರ ಎಷ್ಟು ನೋಟಿಸ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಈ ಪ್ರಶ್ನೆ ಬಂದ್ಬಿಟ್ಟು ಏನು ಆಚಾರ ಅವಸರದಲ್ಲಿ ಬುಟ್ಟಪಟ್ಟ ಮಾಡ್ಕೊಂಡ್ಬಿಟ್ರು, ಆ ರೀತಿ ಪ್ರಶ್ನೆ ಬರಬಾರದು. ಆ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ಅದಕ್ಕೆ ಹೇಳಿದರು ಅಂದರೆ ಆ ಕ್ರಮ ಹಾಗಿದ್ದರೂ ಕೂಡ ಉತ್ತರೋತ್ತರ ಪ್ರಾಬಲ್ಯ, ಇಂದ್ರಿಯಗಿಂತ ಮನಸ್ಸು ಸ್ಟ್ರಾಂಗ್, ಮನಸ್ಸಿಂದ ಬುದ್ಧಿ ಸ್ಟ್ರಾಂಗ್ ಅಂದರೆ ಆಚಾರ ಬುದ್ಧಿನೇ ಇಟ್ಕೊಂಡಿದ್ದರಿಂದ ಅಭಿಪ್ರಾಯ ಹೀಗಿದೆ ಅಂತ ಹೇಳಬೇಕಾಗಿದೆ ಆಚಾರ್ಯ. ಹೇಳೋ ಸ್ಟೈಲ್ ಕೂಡ ಭಾಷ್ಯ, ಅರ್ಥ ವಿಷಯ ಭಾಷ್ಯ ಅಷ್ಟೇ ಅಲ್ಲ, ಹೇಳೋ ಸ್ಟೈಲ್ ಕೂಡ ಏನದು ಭಾಷ್ಯ. ಆ ಅರ್ಥದಲ್ಲಿ ಭಾಳ ಇಂಪಾರ್ಟೆಂಟ್ ಅದು. ಇಂದ್ರಿಯಾದಿತ್ವೇನ ಉಕ್ತಾನಾಮಪಿ ಬುದ್ಧಾದಿತ್ವೇನ ಗ್ರಹಣಂ ಪ್ರಾಧಾನ್ಯಕ್ರಮ ಜ್ಞಾಪನಾರ್ಥಂ. ಪ್ರಧಾನ ಬುದ್ಧಿ ಅಂತ ಹೇಳೋದು, ಬುದ್ಧಿ ಸರಿ ಇದ್ದರೆ ಇವೆಲ್ಲ ಏನೂ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಬುದ್ಧಿಯಿಂದ ಶುರು ಮಾಡಿದರು ಆಚಾರ್ಯ. ಹೇಳೋ ಕ್ರಮ ವೇದವ್ಯಾಸರ ಅಭಿಪ್ರಾಯ ಯಾರಿಗೆ ಅರ್ಥ ಆಗಿತ್ತು ಆಚಾರ್ಯ, ಆಚಾರ್ಯ ಅಭಿಪ್ರಾಯ ಯಾರಿಗೆ ಅರ್ಥ ಆಯಿತು ಟೀಕಾರಿ, ಅದನ್ನೆಲ್ಲ ವಿಜಯದಾಸರು ಒಂದು ಇದರಲ್ಲಿ ಬರೀತಾರೆ. ವೇದವ್ಯಾಸರ ಮಾತೆಲ್ಲ ಅರ್ಥ ಆಗೋದು ಇವರಿಗೆ ಮಧ್ವಾಚಾರ್ಯ, ಅದು ಅರ್ಥ ಆಗೋದೆಲ್ಲ ಟೀಕಾರಾಯರಿಗೆ, ಅರ್ಥ ಅರ್ಥ ಟಿಪ್ಪಣಿಕಾರರಿಗೆ ಅಂತೇಳಿ ಒಂದು ಕ್ರಮ ಹೇಳ್ತಾ ಹೋಗ್ತಾರೆ. ಅದರದ್ದೇ ಆ ರೀತಿ ಓದಿದರೆ ಕ್ರಮ ಗೊತ್ತಾಗುತ್ತೆ, ಬಿಟ್ಟು ಹೋದ್ರೆ ಏನಾಗುತ್ತದು, ನಾವು ಟೀಕಾರ ಬೇಕಾಗಿಲ್ಲ ಡೈರೆಕ್ಟ್ ಸುಧಾ ಸ್ವರ್ಮಲ ಓದ್ತೀವಿ ಅಂದರೆ ಅಪಾರ್ಥ ಆಗುತ್ತಾ, ಅರ್ಥ ಆಯ್ತು. ಆ ಕ್ರಮದಲ್ಲೇ ಓದಬೇಕು ನಾವು. ತಸ್ಮಾತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಈ ಉತ್ತರ ಇದು. ತಸ್ಮಾತ್, ಆದ್ದರಿಂದ ಶತ್ರು ಯಾರು ಅಂತ ಗೊತ್ತಾಯಿತು, ಶತ್ರು ಎಲ್ಲಿದ್ದಾನೆ ಅಂತ ಗೊತ್ತಾಯಿತು. ಮುಂದೇನು ಮಾಡಬೇಕು ಅಂದರೆ, ತಸ್ಮಾತ್ ಆದ್ದರಿಂದ ತೊಂಬ ನೀನು ಆದವು ಮೊದಲಿಗೆ ಇಂದ್ರಿಯಾಣಿ ಇಂದ್ರಿಯಗಳನ್ನು ನಿಯಮ್ಯ, ಇಂದ್ರಿಯಗಳ ನಿಯಮ ಅಲ್ಲಿಂದ ಶುರು ಮಾಡಬೇಕು ಭರತ. ಯಾಕೆ ಸಂಗಾತ್ ಸಂಜಾಯತೆ ಕಾಮ, ಆದ್ದರಿಂದ ಅಲ್ಲಿ ಹೋದ್ಮೇಲಲ್ಲ ಕೆಸರು ತೊಡೋದು ಕಾತೊಳ್ಕೊಳ್ಳೋದಕ್ಕಿಂತ ಕೆಸರಿಂದ ದೂರ ಇರು ಅಂತ ಹೇಳಿದ್ರೆ ಹಾಗೋ ಆಗ ಇಂದ್ರಿಯಗಳಿಂದ ನಿಯಮನ ಮಾಡಿದ್ರೆ ಸರಿ. ನಿಯಮ್ಯ ಭರತ ಋಷಭ ಪಾಪಮಾನಂ ಪ್ರಜಹಿ ಹೇನಂ, ಜಹಿ ಪ್ರಜಹಿ ಇವನು ಕೊಂದು ಹಾಕಿಬಿಡು. ಜಹಿ ಅಂದರೆ ಓಡಿಸು, ಬರೀ ಓಡಿಸಲ್ಲ, ನಾಶ ಮಾಡಿಬಿಡ್ಬೇಕಂದ್ರೆ ಇವ್ರು ಮತ್ತೆ ಮತ್ತೆ ಬರುತ್ತೆ ಅಂತ ಕೊಂದು ಹಾಕಿಬಿಟ್ರೆ ಮತ್ತೆ ಬರೋ ಚಾನ್ಸೇ ಇಲ್ಲ. ಅದಕ್ಕೆ ಪಾಪಮಾನಂ ಪ್ರಜಹಿ ಹೇನಂ, ಏನಂ ಈ ಕಾಮವನ್ನು, ಭಾರಿ ಪಾಪಿ ಇದು. ಅಂದರೆ ಪಾಪಿ ಅಂದರೆ ಪಾಪಕ್ಕೆ ಕಾರಣವಾಗೋದ್ರಿಂದ ಪಾಪಿ ಇದು. ಇದು ಏನು ಮಾಡುತ್ತೋ, ಎಂಥ ಪಾಪ ಗೊತ್ತಾ ಇದು? ಜ್ಞಾನ ವಿಜ್ಞಾನ ನಾಶನಂ, ಕಳ್ಳ ಧನ ಕತ್ತರಿಸಿ ಜ್ಞಾನ ವಿಜ್ಞಾನ ಕತ್ತರಿಸ್ತಾರೆ. ಕ್ಯಾಶ್ ಒಯ್ದ, ಬೆಳ್ಳಿ ಬಂಗಾರ ಒಯ್ದ, ಎರಡು ವ್ಯತ್ಯಾಸ ಇದೆ. ಕ್ಯಾಶ್ ಒಯ್ದ, ಗೋಲ್ಡ್ ಒಯ್ದ ಅಂತ ಹೇಳ್ತೇವಲ್ಲ, ಜ್ಞಾನ ವಿಜ್ಞಾನ, ಜ್ಞಾನ ವಿಜ್ಞಾನ ಎರಡನ್ನು ಕದೀತಕ್ಕಂಥ ಕೆಲವರು ಇರ್ತಾರೆ. ಕ್ಯಾಶ್ ಮಾತ್ರ ಕದೀತಾರೆ, ಇವು ಕೈಂಡ್ ಕದಿಯೋದಿಲ್ಲ. ಕೆಲವು ಕೈಂಡ್ ಕದೀತಾರೆ, ಕ್ಯಾಶ್ ಕದಿಯೋದಿಲ್ಲ. ಈ ಜ್ಞಾನ ಇದು ಕಾಮ ಆಗಲ್ಲ, ಏನು ಮಾಡುತ್ತಿದೋ ಎಲ್ಲ ದರೋಳೆ ಮಾಡಿ ಹಾಕ್ಬಿಡುತ್ತೆ, ಎಲ್ಲ ಬಳ್ಕೊಂಡೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಜ್ಞಾನವನ್ನು ನಾಶ ಮಾಡುತ್ತೆ, ವಿಜ್ಞಾನವನ್ನು ನಾಶ ಮಾಡುತ್ತೆ. ಯಾವಾಗಲೇ ಹಿಂದೆ ಮುಂದೆ ಬರುತ್ತೆ ಜ್ಞಾನ ವಿಜ್ಞಾನ ಅಂದರೆ ಏನು ಅಂತೇಳಿ. ಎಲ್ಲವೂ ಭಗವದಧೀನ, ಇದು ಜ್ಞಾನ. ಆ ವಸ್ತುಗಳ ಗುಣಧರ್ಮಗಳು ಭಗವದಧೀನ, ಅದು ವಿಜ್ಞಾನ. ಅದು ವಿಜ್ಞಾನ. ನೀರು ಭಗವದಧೀನ, ಆ ನೀರಿನ ರುಚಿ ಭಗವದಧೀನ, ರಸೋಹಂ ಅಪ್ಸು ಕೌಂತೇಯ. ಅದಕ್ಕೆ ನಮ್ಗೆ ಎರಡೂ ನಾಶ ಆಗಿಬಿಡುತ್ತೆ. ದೇವರಧೀನ ಅಂತ ವಸ್ತು ದೇವರಧೀನ ಅಂತಲೂ ಮರ್ತು ಹೋಗುತ್ತೆ, ವಸ್ತುವಿನ ಗುಣಧರ್ಮಗಳು ದೇವರಧೀನ ಅಂತೂ ಮರ್ತು ಹೋಗಿಬಿಡುತ್ತೆ. ಅದು ಮಾಡೋದೇನು ಕಾಮ ಇದು. ಅದಕ್ಕೆ ಕಾಮವನ್ನು ಗೆಲ್ಲಬೇಕು ಅಂತ ಪರಮಾತ್ಮ ಹೇಳಿದ. ಜ್ಞಾನ ಸುಮ್ಮನೆ ಓದಿದಾಗ ಜ್ಞಾನವೇ ಅರ್ಥ ಆಗೋದಿಲ್ಲ. ಮುಂದೆ ಜ್ಞಾನ ವಿಜ್ಞಾನ ಸಹಿತ ಮತ್ತು ಏಳನೇ ಅಧ್ಯಾಯ ಅದರಲ್ಲಿ ಬರೋದನ್ನು ಸೇರಿಸ್ಕೊಂಡು ಓದಿಬಿಟ್ರೆ ಇವೆಲ್ಲ ಅರ್ಥ ಆಗುತ್ತೆ. ಜ್ಞಾನ ವಿಜ್ಞಾನ ನಾಶನಂ ಕೃತಾಧಿಷ್ಠಾನೋ ಹಿ ಶತ್ರು ನಶ್ಯತಿ. ಆದ್ದರಿಂದ ಯಾವಾಗ ಅಧಿಷ್ಠಾನ ನಾಶ ಮಾಡಿಬಿಟ್ರೆ ಒಡಗರ ಶತ್ರು ಸತ್ತು ಹೋಗ್ತಾನೆ. ಆ ದುರ್ಯೋಧನ ಆ ಐಡಿಯಾ ಮಾಡಿದ, ಪಾಂಡವನ ಅಡುಗೆ ಮನೆಯಲ್ಲಿ ಹಾಕಿ ಮನೆಗೆ ಬೆಂಕಿ ಹಚ್ಚಿಬಿಟ್ರೆ ಒಡಗರ ಸತ್ತು ಹೋಗ್ಬಿಡ್ತಾರೆ. ಅಂಡ್ ಒಳ್ಳೆಯದಕ್ಕೆ ಅಟ್ಯಾಕ್ ಮಾಡೋಕೆ ಹೋದ್ರೆ ಕೆಟ್ಟದನ್ನ ಆ ರೀತಿ ಮಾಡಬೇಕು. ಒಳ್ಳೆಯದನ್ನು ಹೇಗೆ ನಾಶ ಮಾಡಬೇಕು ಅಂತ ಹೇಳೋದು ಮೂರ್ಖತನದ ಪರಾಕಾಷ್ಠೆ, ಅದು ದುಷ್ಟತನದ ಪರಾಕಾಷ್ಠೆ ಕೂಡ ಹೌದು. ಕೆಟ್ಟದನ್ನು ನಾಶ ಮಾಡಬೇಕು. ಹಸ್ತ ಹುತ್ತ ಇರುತ್ತೆ, ಹುತ್ತಲ್ಲಿ ಹಾವಿರೋದ್ರೆ ಹುತ್ತನೇ ಡೆಸ್ಟ್ರಾಯ್ ಮಾಡಿದರೆ ಒಳಗಿರ ಹಾವು ನಾಶ ಆಗುತ್ತೆ. ಆ ರೀತಿಯಲ್ಲಿ ಹೃತಾಧಿಷ್ಠಾನೋಹಿ ಶತ್ರು ನಶ್ಯತಿ. ಅಧಿಷ್ಠಾನವನ್ನು ನಾಶ ಮಾಡಿದಾಗ ಅಧಿಷ್ಠಾನದಲ್ಲಿ ಶತ್ರು ನಾಶವಾಗ್ತಾನೆ. ಅದು ಇಂದ್ರಿಯಾದಿಗಳಲ್ಲಿ ಇರೋದಿಲ್ಲ. ಇಂದ್ರಿಯಾಣಿ ಅಂತೇಳಿ ಇಂದ್ರಿಯಾದೀನಿ ಅಂತ ಅರ್ಥ. ಅದಕ್ಕೆ ಇಂದ್ರಿಯ ಮೊದಲಾದವುಗಳಲ್ಲಿ ಅವನ್ನೇ ನಿಗ್ರಹ ಮಾಡಿಬಿಟ್ರೆ ಒಡಗಿರೋ ಶತ್ರು ಹೋಗಿಬಿಡುತ್ತಾನೆ. ತಸ್ಮಾತ್ವಂ ಇತಿ ಇಂದ್ರಿಯಾಣ ನಿಗ್ರಹ. ಅದಕ್ಕೆ ಕೇಸ್ ಬಂದ ಮನೆ ಹುಡ್ಕೊಂಡು ಹೋಗ್ತಾರಲ್ಲ, ಹಾಗೆ ಮನೆ ಅಂದರೆ ಏನರ್ಥ ಅದು? ಅಧಿಷ್ಠಾನ. ಇವು ಕಳ್ಳನ ಹುಡುಕ್ಬೇಕಾದ್ರೆ ಅವನು ಎಲ್ಲಿದ್ದಾನೆ ಹುಡುಕು, ಎಲ್ಲೋ ಏನು ಹುಡುಕ್ಬೇಕಾಗ ಅವನ ಅಡ್ರೆಸ್ಸು, ಅಡ್ರೆಸ್ ಗೊತ್ತಾಗ್ತಾನೆ ಹೋಗಿ ಅಟ್ಯಾಕ್ ಮಾಡ್ತಾನೆ. ಅದಕ್ಕೆ ಅದೇನದು ವಾಸಸ್ಥಾನ, ಅದೇ ಇಂದ್ರಿಯಾದಿಗಳು ವಾಸಸ್ಥಾನ. ನಿಗ್ರಹ ಕಾಮಹನನ ಉಪಾಯತಯ ಉಪದಿಶ್ಯತೆ. ಕಾಮಹನನ ಉಪಾಯತಯ ಉಪದಿಶ್ಯತೆ. ಇಂದ್ರಿಯಾಣ ಇಂದ್ರಿಯಗಳ ನಿಗ್ರಹವನ್ನು ಎಲ್ಲಿ ಜಿತೇಂದ್ರಿಯ ಜಿತೇಂದ್ರಿಯ ಅಂತ ಕರೀತಾರೆ, ಅಲ್ಲಿ ಜಿತೇಂದ್ರಿಯ ಜಿತಮನಸ್ಕ ಜಿತಬುದ್ಧಿ ಎಲ್ಲ ಸೇರಿಸ್ಕೋಬೇಕಲ್ಲಿ. ಒಂದೇ ಗೆದ್ದರೆ ಗೆದ್ದಾಗಲಿಲ್ಲ, ಎಲ್ಲವನ್ನೂ ಗೆದ್ದಾಗಬೇಕು. ತದ್ ಉಪಪಾದಯತಿ ಹೃತೇತಿ ನಶ್ಯತಿ ನಾಶಯಿತು ಶಕ್ಯೋ ಭವತಿ. ಆಗ ಕಾಮವನ್ನು ನಾಶ ಮಾಡಕ್ಕೆ ಬರುತ್ತೆ ಹೊರತು ಒಂದನ್ನು ಗೆದ್ದರೂ ಆಗೋದಿಲ್ಲ. ಐದು ಇಂದ್ರಿಯ ಇದೆ, ಐದನ್ನೂ ಗೆಲ್ಲಬೇಕು. ಮನಸ್ಸಿನ ಎಲ್ಲ ಭಾಗನೂ ಗೆಲ್ಲಬೇಕು, ಆ ಬುದ್ಧಿನೂ ಗೆಲ್ಲಬೇಕು. ಆಗ ನಮಗೆ ಸಾಧ್ಯನೇ ಹೊರತು ಒಂದು ಭಾಗ ಗೆದ್ದರೆ ಶತ್ರು ಪೂರ್ತಿ ನಾಶವಾಗೋದಿಲ್ಲ. ಆಗ ಮುಂದಿನ ಪ್ರಶ್ನೆ, ಅದು ಹೇಗೆ ಸಾಧ್ಯ ಅಂತ ಮುಂದಿನ ಪ್ರಶ್ನೆ. ಒಳಗಿರೋ ಶತ್ರು ಅಂತೀರಿ, ಗೆಲ್ಲಬೇಕು ಅಂತೀರಿ, ಅಧಿಷ್ಠಾನ ಹೇಳಿದ್ದೀರಿ, ಹೇಗೆ ಇಂದ್ರಿಯಾದಿ ನಿಗ್ರಹ ಹೇಗೆ ಮಾಡಬೇಕು ಅಂದರೆ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಇದು ತಿಳ್ಕೊಂಡ್ರೆ ಮಾಡಕ್ಕೆ ಬರುತ್ತೆ. ಇಂದ್ರಿಯಗಳನ್ನು ಗೆಲ್ಲಬೇಕು ಹೌದಲ್ಲೋ, ಇಂದ್ರಿಯಗಳಿಂದ ಮೇಲೆ ಹೋಗಿಬಿಟ್ರೆ ಈಗ ಅದು ಮೇಲಿಂದ ಯಾವುದು? ಇಂದ್ರಿಯೇಭ್ಯ ಪರಂ ಮನಃ. ಇಂದ್ರಿಯಗಳಿಗಿಂತ ಸ್ಟ್ರಾಂಗ್ ಯಾವುದು? ಮನಸ್ಸು. ಮನಸ್ಸಿಗಿಂತ ಸ್ಟ್ರಾಂಗ್ ಯಾವುದು? ಬುದ್ಧಿ. ಅಲ್ಲಿ ಹೇಳಿದ್ರೆ ಇಂದ್ರಿಯಾಣಿ ಮನೋಬುದ್ಧಿ ಅಂತ ಹೇಳಿದ್ದಾರೆ. ಮನಸ್ಸಿಗಿಂತ ಸ್ಟ್ರಾಂಗ್ ಯಾವುದು? ಬುದ್ಧಿ. ಬುದ್ಧಿಗಿಂತ ಸ್ಟ್ರಾಂಗ್ ಯಾವುದು? ಅಲ್ಲಿ ಬಿಟ್ಬಿಟ್ಟಿದ್ದೇವೆ ನಾವು. ಪರಹ ಪರಮಾತ್ಮ ದೇವರು ನಡ್ಕೊಂಡ್ರೆ ಕೆಲಸ ಆಗುತ್ತೆ ಅಂತಾರೆ. ಫೈನಲ್ ಯಾರ ಹತ್ರ ಇದೆ ಅಂತ ತಿಳ್ಕೊಂಬಿಟ್ರೆ ಅವನ ಅವನ ಹತ್ರ ಹೋಗಿಬಿಟ್ರೆ ಕೆಲಸ ಆಗಿಬಿಡ. ಎಲ್ಲ ಯಾರ ಕೈಯಲ್ಲಿ ಇದೆ ಈಗ? ಪರಹ ಪರಮಾತ್ಮನ ಕೈಯಲ್ಲಿ. ಆದ್ದರಿಂದ ಯಾರನ್ನ ಆರಾಧನೆ ಮಾಡಿದ್ರೆ ಸಾಕೀಗ? ದೇವರು. ಬಸ್ ನಿಲ್ಲಿಸ್ಬೇಕಾಗಿದೆ, ಏನು ಮಾಡಬೇಕು ಅದಕ್ಕೆ? ಡ್ರೈವರ್ ಕೇಳ್ಕೊಂಡ್ರೆ ಮುಗಿತಷ್ಟೇ. ಗಡ್ಡಕಲ್ಲಿ ಇಡೋದು, ಗೋಡೆ ಹಾಕೋ, ಏನೇನೋ ಮಾಡಬೇಕಾಗಿಲ್ಲ. ಏನು ಸಾಕದಕ್ಕೆ? ಡ್ರೈವರ್ ರಿಕ್ವೆಸ್ಟ್ ಮಾಡಿ ತಕ್ಷಣ ನಿಂತುಬಿಡುತ್ತೆ. ಇವು ನಿಲ್ಸಕ್ಕೆ ಹೋದ್ರೆ ಆಗೋದಿಲ್ಲ, ಮತ್ತೆ ಇನ್ನೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಡ್ರೈವರ್ ಸುಲಭವಾಗಿ ನಿಲ್ಲಿಸಿಬಿಡ್ತಾನೆ. ಎಲ್ಲದಕ್ಕೂ ಅಧಿಪತಿ ಯಾರು ಅಂತ ಕೇಳಿದ್ರೆ ಬುದ್ಧಿ ಧಿಯೋ ಯೋನ ಪ್ರಚೋದಯ. ಗಾಯತ್ರಿ ಮಂತ್ರದ ಅರ್ಥ ಕೂಡ ಅದೇನೆ, ಬುದ್ಧಿ ಪ್ರಚೋದಕ ಪರಮಾತ್ಮ. ಅಂದಮೇಲೆ ಪರಮಾತ್ಮನ ಯಾರು ಆಶ್ರಯಿಸ್ತಾರೋ ಅವ್ರಿಗೇನು ಭಯ ಇಲ್ಲ, ಕಾಮದ ಭಯ ಇಲ್ಲ, ಅದೆಲ್ಲ ಪರಮಾತ್ಮ ನೋಡ್ಕೊಂಡ್ಬಿಡ್ತಾನೆ, ಸಮಸ್ಯೆ ಇಲ್ಲ. ಇಂದ್ರಿಯಾಣಿ ಪರಾಣ್ಯಾಹು, ಇಂದ್ರಿಯೇಭ್ಯ ಪರಂ ಮನಃ, ಮನಸ್ಸಸ್ತು ಪರಾ ಬುದ್ಧಿ, ಯೋ ಬುದ್ಧೇ ಪರತಸ್ತು ಸಹ. ಇದಕ್ಕೆಲ್ಲ ಈ ಲಿಂಕ್ ಯಾರ್ಯಾರು ಕೊಟ್ಟಿಲ್ಲ ಬೇರೆ ಮತಾಚಾರ್ಯರಿಗೆ, ಅರ್ಥನೇ ಇಲ್ಲ ಇದ್ರ ಬಗ್ಗೆ. ತಮಾಷೆ ಎಷ್ಟು ಬರೀತಾರೆ ಗೊತ್ತವರು? ಇಂದ್ರಿಯಗಳಿಗಿಂತ ಇಂದ್ರಿಯ ಮನಸ್ಸು ದೊಡ್ಡದು, ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಬುದ್ಧಿಗಿಂತ ಕಾಮ ದೊಡ್ಡದು ಅಂತ ಅರ್ಥ ಬರೆದ್ಬಿಡ್ತಾರೆ. ಸಹ ಅಂದರೆ ಕಾಮ ಅಂತ ಅರ್ಥ ಬರೀತಾರೆ. ಶಂಕರ ಭಾಷೆ ಇರೋದು ಹಾಗೇನೆ, ಅದಕ್ಕೆ ಕೊಟ್ಟಿದೆ ಕೆಳಗೆ ಅದನ್ನು ಆ ರೀತಿ ಬರೆದ್ಬಿಟ್ಟು. ಅದ್ರ ಅರ್ಥ ಏನಾಯ್ತಿಲ್ಲ, ಕಾಮ ಅಂಬೋದು ಯಾವುದಕ್ಕಿಂತ ದೊಡ್ಡದಾಯ್ತು ಈಗ ಅಂದ್ಮೇಲೆ ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಅರ್ಥ. ಹೈಯೆಸ್ಟ್ ಕಾಮ ಅಂದ್ಮೇಲೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಅದು ಬರೆದ ಉತ್ತರ ಅರ್ಜುನ ಇಂಪಾಸಿಬಲ್ ಅಂದ್ರೆ ಬಿಡು, ಒಳ್ಳೆ ಕೆಲಸ ಆಯ್ತು, ವಾಪಸ್ ಹೋಗಿಬಿಡ್ತಾರೆ ಅಷ್ಟೆ. ಅದು ಅರ್ಥನೇ ಅಲ್ಲ, ಅದು ಇಷ್ಟು ಕಾಮನ್ ಸೆನ್ಸ್ ಕೂಡ ಇಲ್ಲ. ಆ ಭಾಷೆ ಓದಿದ್ದೆ ಓದಿದ್ದೆ ಜನ, ಅದು ಎಂಥ ಸಿಲ್ಲಿ ಮಿಸ್ಟೇಕ್ ಅಂದ್ರೆ ಯೋಜನೆ ಮಾಡೋಕ್ಕೂ ಬರೋದಿಲ್ಲ. ಅದಕ್ಕೆ ಶತ್ರುಹರಣಿ ಆಯುಧ ರೂಪಂ ಜ್ಞಾನಂ ವಕ್ತುಂ ಜ್ಞೇಯ ಮಹ ಇಂದ್ರಿಯಾಣಿ. ಶತ್ರು ಆಯುಧ ಬೇಕಲ್ಲ ಯಾವುದು ಅಂತ ಕೇಳಿದರೆ ಇದಿಷ್ಟನ್ನು ಹೇಳ್ತೆ, ಇಂದ್ರಿಯಾಣಿ ಅಂತ. ಅದಿಷ್ಟು ಆ ಶೋಕಕ್ಕೆ ಅರ್ಥ ಇದೆ. ಅಸಂಗ ಜ್ಞಾನಾಸಿಮಾದಾಯ ತರತಿ ಪಾಪಂ ಇತಿ ಉಕ್ತಂ. ಅಸಂಗ ಜ್ಞಾನಾಸಿಮಾದಾಯ ತರತಿ ಪಾಪಂ ಪಾರಂ. ಅಸಂಗ ಅನ್ನೋದು ಅಸಂಗ ಜ್ಞಾನ. ಅಸಂಗ ಅಂದರೆ ವೈರಾಗ್ಯ, ಜ್ಞಾನ ಅಂದರೆ ಜ್ಞಾನ, ಅದು ಖಡ್ಗ ಇದ್ದಾಗೆ ಅದನ್ನು ತಗೊಂಡು ಹೊಡಿಬೇಕು ಅಂತ ಹೇಳ್ತಾರೆ. ಅಸಂಗ ಮತ್ತು ಜ್ಞಾನ ಎಂಬ ಖಡ್ಗ ಹಿಡ್ಕೊಂಡು ಶತ್ರುನ ಕೊಲ್ಲಕ್ಕೆ ಇರಬೇಕು ಶಸ್ತ್ರ ಬೇಕು. ಶಸ್ತ್ರ ಶಬ್ದಕ್ಕೆ ಅದೇ ಅರ್ಥ, ತೃಟ್ಟೆತೆ ಏನ ಶತ್ರುರಿಗೆ ತಚ್ಛಸ್ತ್ರಮ ಅಭಿಧೀಯತೆ. ಶತ್ರುವನ್ನು ನಾಶ ಮಾಡೋದೇ ಶಸ್ತ್ರ, ಈ ಕಾಮಶತ್ರುವನ್ನು ನಾಶ ಮಾಡೋದು ಯಾವುದು? ಶಾಸ್ತ್ರ. ಅದೇ ವೆರಿ ಇಂಪಾರ್ಟೆಂಟ್. ಶಾಸ್ತ್ರದಿಂದ ಇದರಿಂದ ಸಾಯೋದಿಲ್ಲ. ಅಸಂಗ ಜ್ಞಾನಾಸಿಮಾದಾಯ ತರ ಅತಿಪಾರಂ ದಾಟಲಾಗದ ಈ ಕಾಮವನ್ನು ಅಸಂಗ ಜ್ಞಾನ ಅಂತಕ್ಕಂತಹ ಹಸಿ ಇಟ್ಕೊಂಡ್ರೆ ಗೆಲ್ಲಕ್ಕೆ ಸಾಧ್ಯ. ಅದನ್ನೇ ಆಚಾರ್ಯ ವಿಮರೈಹಿ ಶ್ರುತಿಶಾಳ ನಿಶಾತತಮೈಹಿ ಸುಮನೋಸಿಭಿಹಿ ವಸಿಬಿ ಪದ ಉಪಯೋಗಿಸೋತ್ರ. ಮನಸ್ಸು ಒಳ್ಳೆ ಮನಸ್ಸು ಅಂತ ಖಡ್ಗದಿಂದ ಇದನ್ನು ಕೊಲ್ಲಬೇಕು ಅಂತ ಹೇಳ್ತಾರೆ. ಇದಿಷ್ಟು ಸಾರಾಂಶ ವ್ಯಾಸೋತ್ರ ಶ್ಲೋಕ, ಈ ಅಧ್ಯಾಯದ ಸಾರ. ಇತಿ ಉಕ್ತಂ ಶರೀರಾತ್ ಇಂದ್ರಿಯಾಣಿ ಪರಾಣಿ ಉತ್ಕೃಷ್ಟಾನಿ ನ ಕೇವಲಂ ಬುದ್ಧೇ ಪರಃ ಶ್ರುತ್ಯುಕ್ತ ಪ್ರಕಾರೇಣ ಅವ್ಯಕ್ತಾದಪಿ. ಇಲ್ಲೊಂದು ವಿಶೇಷಾಂಶ ಆಚಾರ್ಯ ಹೇಳಿದರು. ಈ ಶ್ಲೋಕ ಮೂಲ ಕಠೋಪನಿಷತ್ತಲ್ಲಿ ಬರುತ್ತೆ. ಅಲ್ಲಿ ಏನಂತ ಬರುತ್ತೆ? ಇಲ್ಲಿರೋದು ಒಂದೇ ಶ್ಲೋಕ, ಎರಡು ಶ್ಲೋಕ ಇದೆ. ಇಂದ್ರಿಯೇಭ್ಯ ಪರಾ ಹ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ, ಮನಸ್ಸಸ್ತು ಪರಾ ಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರಃ, ಮಹತಃ ಪರಮವ್ಯಕ್ತಂ, ಅವ್ಯಕ್ತಾತ್ ಪುರುಷ ಪರಃ, ಪುರುಷಾನ್ನ ಪರಂ ಕಿಂಚಿತ್, ಸಾ ಕಾಷ್ಟಾ ಸಾ ಪರಾಗತಿ. ಎರಡು ಶ್ಲೋಕ ಅಲ್ಲಿರೋದು. ಇಲ್ಲಿ ಒಂದೇ ಶ್ಲೋಕ ಮಾಡಿಬಿಟ್ಟಿದ್ದಾರೆ. ಎಷ್ಟು ಮಿಸ್ ಆಗಿದೆ ಇದರಲ್ಲಿ? ಸರಿಯಾಗೋದಿ. ಇಂದ್ರಿಯೇಭ್ಯ ಪರಾ ಹ್ಯರ್ಥಃ ಅಲ್ಲಿರೋದು. ಇಂದ್ರಿಯೇಭ್ಯ ಪರಾಣ್ಯಾಹು ಇಂದ್ರಿಯಾಣಿ ಪರಾ, ಇಂದ್ರಿಯೇಭ್ಯ ಪರಂ ಮನಃ ಬಂದ್ಬಿಡ್ತು, ಜಂಪ್ ಆಗಿ ಹೋಗ್ಬಿಡ್ತಾರೆ. ಇಂದ್ರಿಯಾಣಿ ಮನೋಬುದ್ಧಿ ಅಂತ ಇಲ್ಲಿ ಹೇಳಬೇಕಾದ್ರೆ ಇಂದ್ರಿಯೇಭ್ಯ ಅರ್ಥಭ್ಯಸ್ಯ ಪರಂ ಮನಃ, ಮನಸ್ಸು ಬಂತು, ಮನಸ್ಸಸ್ತು ಪರಾಬುದ್ಧಿ ಬಂತು, ಆಮೇಲೆ ಮಿಸ್ ಆಯ್ತು ಮತ್ತೆ. ಬುದ್ಧೇ ಮನಸ್ಸತ್ತು ಪರಾಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರ, ಅದು ಬಿಟ್ಟೋಯ್ತು. ಬುದ್ಧಿಗಿಂತ ಮಹತ್ತತ್ವ ದೊಡ್ಡದು. ಮಹತಃ ಪರಮ ಅವ್ಯಕ್ತಂ, ಅದು ಬಿಟ್ಟೋಯ್ತು. ಅವ್ಯಕ್ತ ಪುರುಷ ಪರ, ಅಲ್ಲಿಗೆ ಎಂಡ್ ಆಯ್ತು. ಇಷ್ಟು ಸ್ಕೆಪ್ ಮಿಸ್ ಆಗಿಬಿಟ್ಟಿದೆ. ಇದು ಹೇಳೋದು ಕ್ರಮ ಇದು. ಉಳಿದವರು ಏನು ಹೇಳ್ತಾರೆ? ಗೀತಾದಲ್ಲಿ ಒಂದು ರೀತಿ ಇದೆ, ತಾವು ಅಲ್ಲಿದೆ, ಆದ್ದರಿಂದ ಎರಡೂ ಸರಿಯಲ್ಲ ಅಂತ ವಾದ ಮಾಡಿಬಿಡ್ತಾರೆ. ಕೆಲವು ಉಪನಿಷತ್ ಸರಿ, ಗೀತಾ ಸರಿಯಲ್ಲ ಅಂತಾರೆ. ಗೀತಾ ಸರಿ, ಉಪನಿಷತ್ ಸರಿಯಲ್ಲ ಅಂತೇಳಿ ತಪ್ಪದು. ವಯ ಚನ್ಪಟ್ಟ ಅನ್ಬೋದು, ವಯ ಮಂಡ್ಯ ಅನ್ಬೋದು, ವಯ ಚನ್ಪಟ್ಟ ಮಂಡ್ಯ ಅನ್ಬೋದು. ಏನು ತಪ್ಪು ಮೈಸೂರಿಗೆ ಹೋಗ್ಬೇಕಾದ್ರೆ? ಒಂದು ಹೇಳಿದೆ, ಇನ್ನೂ ಹೇಳಿದೆ, ಅವೆಲ್ಲ ಎಲ್ಲಿದೆ? ಅದೇ ದಾರಿಯಲ್ಲಿದೆ. ಎಲ್ಲಿ ಹೇಳ್ತಾರೆ ಸಮ, ಎಲ್ಲಿ ಟರ್ನಿಂಗ್ ಆಗುತ್ತೋ ಅಲ್ಲಿ ಚೇಂಜ್ ಹೇಳ್ಬೇಕಾದ್ರೆ, ಗೊತ್ತಾಯ್ತಾ? ವಯ ಅಂತ ಹೇಳಬೇಕಾದ್ರೆ ಅಲ್ಲೊಂದು ಹೇಳೋ ಹೋಗೋನ್ ಹೇಗೆ ಹೋಗ್ತಾನೆ ನೋಡ್ಕೊಂಬಿಟ್ಟು ಹೇಳ್ತಾರೆ. ಆದ್ದರಿಂದ ಇದೇನಲ್ಲ, ವಿಸ್ತಾರ ಹೇಳಬೇಕಾದ್ರೆ ಎಲ್ಲ ಹೇಳ್ತಾರೆ. ಸಂಕ್ಷೇಪ ಬರೀಬೇಕಾದ್ರೆ ಬಸ್ನಲ್ಲಿ ಹಾಕಿ ವಯ ಒಂದೇ ಹಾಕಿ ವಯ ಹಾಸನ್ ಅಂತ ಹಾಕ್ಬಿಡ್ತಾನೆ ಅಷ್ಟೇ, ಉಳಿದೆಲ್ಲ ಹಾಕೋದಿಲ್ಲ. ಡೌಟ್ ಬಂದಾಗ ಎಲ್ಲ ಡೀಟೇಲ್ ಹಾಕ್ಬೋದು, ಎಲ್ಲ ಹಾಕಿರ್ತಾನೆ. ಅದ್ರ ಓದ್ದು ಏನು ಮಾಡಿಬಿಟ್ರಿ, ಬಯೋ ಉದ್ದೇಶ ಇರೋದ್ರಿಂದ ಇವರಿಗೆ ಮಾತು ಮಾತಿ ಬೈಲಕ್ಕೋ ಏನೋ ಕಾರಣ ಹುಡುಕಿಬಿಡ್ತಾನೆ. ಅದಕ್ಕೆ ಆಚಾರ್ಯ ಅದನ್ನೆಲ್ಲ ಸೇರಿಸಿ ಓದ್ಕೋಬೇಕು ಅಂತ ಹೇಳಿ. ಅಲ್ಲಿರ್ತಕ್ಕಂಥ ಮಾತನ್ನೆಲ್ಲ ಸೇರಿಸಿ ಓದಿದರೆ ಎಷ್ಟಾಯ್ತಾಗ ಇಂದ್ರಿಯಗಳಿಗಿಂತ ಅರ್ಥಗಳು ದೊಡ್ಡದು. ಯಾರು ಹೌದು ಅದೇ ಹೇಳ್ತೀನಿ, ಯಾರು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾರು ಹೇಳ್ತಾರ ಮೇಲೆ ಡಿಪೆಂಡ್ ಆಗುತ್ತೆ, ಎಲ್ಲಿ ಹೇಳ್ತಾರೆ ಅದು ಡಿಪೆಂಡ್ ಆಗುತ್ತೆ. ಸೊ ಮೂರು ಪ್ರಸಂಗದಲ್ಲಿ ಬರೋದು. ಈ ಮೈಸೂರಿಗೆ ಹೋಗೋ ಐಡಿಯಾ ಇರಲ್ಲ, ರೂಟ್ ತೊಗೊಂಡು ಏನು ಮಾಡಬೇಕು ಹೇಳೋದೇ ಇಲ್ಲ, ರೂಟ್ ಹೇಳೋದೇ ಇಲ್ಲ ಅವ್ರು, ಯಾಕೆ ಬೇಗ ಐಡಿಯಾನೇ ಇಲ್ಲ ಅವನಿಗೆ. ಅದರಿಂದ ಪ್ರಸಕ್ತಿ ಯಾರು ಯಾರಿಗೆ ಯಾವಾಗ, ಅದಕ್ಕೆ ಅನೋಟೇಷನ್ ಬರೆಯೋದೆಲ್ಲ ಹಾಗೇನೆ. ಎಕ್ಸ್ಪ್ಲೇನ್ ದಿ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಅಂದರೆ ಮೂರು ಸೇರಬೇಕು. ಯಾರು ಯಾರಿಗೆ ಯಾವಾಗ ಹೇಳಿದರು, ಏನಂತ ಹೇಳಿದರು, ಯಾತಕ್ಕೆ ಹೇಳಿದರು, ಇಷ್ಟು ಬಂದರೆ ಪೂರ್ತಿ ಉತ್ತರ ಬಂದಾಗ ಲೆಕ್ಕ. ಇಲ್ಲಿ ಆ ರೀತಿ ಇರೋದ್ರಿಂದ ಇನ್ನೊಂದು ಆಚೆ ಇನ್ನೊಂದು ಕಾರಣ ಕೊಡ್ತಾರೆ ಯಾಕೆ ಅಂತೇಳಿ ಮುಂದೆ ಬರುತ್ತೆ ನೋಡಿ. ಅವ್ಯಕ್ತ ಪುರುಷ ಪರ ಇವೆಲ್ಲ ಸೇರಿಸ್ಕೋಬೇಕು ಅಂತ ಅರ್ಥ. ಒಟ್ಟು ಏನು ಇಲ್ಲಿ ಇಲ್ಲಿ ಅರ್ಥ, ಅಲ್ಲಿ ಡಿಫ್ರೆನ್ಸ್ ನೋಡಿ. ಇಂದ್ರಿಯಗಳಿಗಿಂತ ಮನಸ್ಸು ದೊಡ್ಡದು, ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಬುದ್ಧಿಗಿಂತ ದೇವರು ದೊಡ್ಡ ಇಷ್ಟೇ ನಾಲ್ಕೇ ಹೇಳಿದ್ದಾರೆ. ಅದ್ರ ಪ್ರಕಾರ ಇಂದ್ರಿಯಕ್ಕಿಂತ ದೊಡ್ಡದು ಯಾವುದೋ ಅರ್ಥಗಳು, ಅರ್ಥ ಅಂದರೆ ವಿಷಯಗಳು. ವಿಷಯಗಳ ದೊಡ್ಡ ಯಾವುದೋ ಮನಸ್ಸು, ಮನಸ್ಸಿಗಿಂತ ದೊಡ್ಡದು ಯಾವುದೋ ಬುದ್ಧಿ, ಬುದ್ಧಿಗಿಂತ ದೊಡ್ಡದು ಯಾವುದೋ ಮಹತ್ತತ್ವ, ಅದಕ್ಕಿಂತ ದೊಡ್ಡದು ಯಾವುದೋ ಅವ್ಯಕ್ತ ತತ್ವ, ಅದಕ್ಕಿಂತ ದೊಡ್ಡದು ಯಾವುದೋ ನಾರಾಯಣ. ಇಷ್ಟು ಬಂತು. ಅದಕ್ಕಿಂತ ಏನು ವ್ಯತ್ಯಾಸ ಅಂದರೆ ಇಂದ್ರಿಯಾಭಿಮಾನಿ ದೇವಿ ಇದಿಷ್ಟೇ ಓದ್ಬಿಡಿ. ಮೊದಲೇ ಇದನ್ನೇ ತಪ್ಪರ್ಥ ಬರೆದರು ಅವರು, ಫಸ್ಟು ಇನ್ನೂ ತಪ್ಪರ್ಥ ಬರೀತಾರೆ. ಇದನ್ನು ತಿಳ್ಕೊಬಿಟ್ರೆ ಬಂದ್ಬಿಡುತ್ತ ನಮಗೆ. ಅದಕ್ಕೆ ಆಚಾರ ಬರುತ್ತೆ, ಇಂದ್ರಿಯಗಳು ಇಂದ್ರಿಯಾಭಿಮಾನಿ ದೇವತೆಗಳು, ಅರ್ಥಗಳು ವಿಷಯಾಭಿಮಾನಿ ದೇವತೆಗಳು, ಮನೋಭಿಮಾನಿ ದೇವತೆ, ಬುದ್ಧಿಭಿಮಾನಿ ದೇವತೆ, ಮಹತ್ತತ್ವಾಭಿಮಾನಿ ದೇವತೆ, ಅವ್ಯಕ್ತತ್ವಾಭಿಮಾನಿ ದೇವತೆ, ಆಮೇಲೆ ನಾರಾಯಣ. ಇದು ಕರೆಕ್ಟ್ ಶ್ರಮ. ಇದನ್ನು ಒಬ್ಬೊಬ್ಬರು ಯೋಚನೆ ಮಾಡಲಿಲ್ಲ. ಆಚಾರ ಬರೋದಕ್ಕಿಂತ ಮುಂಚೆ ಅಭಿಮಾನಿ ಅಧಿಕಾರ ಭಾಷೆ ಬರೆದಿದ್ದು ಅಷ್ಟೇ ಹೊರತು ಅಪ್ಲೈಯೇ ಮಾಡಲಿಲ್ಲ ಎಲ್ಲೂ ಕೂಡ. ಯಾವುದೇ ಜಡಪಾದ ಇವತ್ತು ಹೇಳ್ತೇವೆ, ಎ ಸಿ ಆಫೀಸ್ಗಿಂತ ಡಿ ಸಿ ಆಫೀಸ್ ದೊಡ್ಡದು ಅಷ್ಟೇ. ಏನರ್ಥ ಅದಕ್ಕೆ? ಎ ಸಿಗಿಂತ ಡಿ ಸಿ ದೊಡ್ಡವನು ಅಂತ ಅರ್ಥ. ಎ ಸಿ ಆಫೀಸ್ಗಿಂತ ಡಿ ಸಿ ಆಫೀಸ್ ದೊಡ್ಡದು ಕೆಲಸ ಹೇಗಿರುತ್ತೆ ಗೊತ್ತಾ? ಎ ಸಿ ಆಫೀಸ್ ಬಿಲ್ಡಿಂಗ್ ಅದೇ ದೊಡ್ಡದು, ಡಿ ಸಿ ಆಫೀಸ್ ಚಿಕ್ಕ ಬಿಲ್ಡಿಂಗ್ ಇರುತ್ತೆ, ಹಿಡಿತಿಲ್ಲ. ಎಷ್ಟೋ ತರುತ್ತೆ, ಜೂನಿಯರ್ ಕಾಲೇಜ್ ಬಿಲ್ಡಿಂಗ್ ಭಾರಿ ದೊಡ್ಡದು, ಹಳೇದು. ಡಿಗ್ರಿ ಕಾಲೇಜ್ ಸಣ್ಣದಿರುತ್ತೆ ಜೂರು, ಬಟ್ ಆ್ಯಕ್ಚುಲಿ ಯಾವ್ದು ದೊಡ್ಡದು? ಕ್ವಾಲಿಟಿ ವೈಸ್ ಡಿಗ್ರಿ ಕಾಲೇಜ್ ದೊಡ್ಡದು. ಬಿಲ್ಡಿಂಗ್ ನೋಡೋದಿಲ್ಲ, ಅಲ್ಲಿ ಕ್ವಾಲಿಟಿ ನೋಡ್ತಾರೆ. ಇವ್ರ ಅರ್ಥ ಬರೋದೆಲ್ಲ ಮೆಕ್ಯಾನಿಕಲ್ ಅರ್ಥ ಬರೆದ್ಬಿಡ್ತಾರೆ. ಈ ಮೆಕ್ಯಾನಿಕಲ್ ಅರ್ಥ ಬರೋ ಭಾಷೆಕಾರ ಹಾಕ್ಬೇಕು ಅದಕ್ಕೆಲ್ಲ. ಅದಕ್ಕೆ ಆಚಾರ ಹೇಳುತ್ತೆ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ವಿಷಯಾಭಿಮಾನಿಗಳು ದೊಡ್ಡವರು. ಅವ್ರಿಗಿಂತ ದೊಡ್ಡವರು ಮನೋಭಿಮಾನಿ, ಅವ್ರಿಗಿಂತ ದೊಡ್ಡವರು ಬುದ್ಧಿಭಿಮಾನಿ, ಅವ್ರಿಗಿಂತ ದೊಡ್ಡವರು ಮಹತ್ತತ್ವಾಭಿಮಾನಿ, ಅವ್ರಿಗೆ ದೊಡ್ಡ ಅವ್ಯಕ್ತತ್ವಾಭಿಮಾನಿ, ಆಮೇಲೆ ನಾರಾಯಣ. ಇಂದ್ರಿಯಾಭಿಮಾನಿ ದೇವತೆಗಳು ಯಾರು ಎಲ್ಲ ಅದು ತತ್ವನ್ಯಾಸ ಮಾತ್ರ ನ್ಯಾಸ ಅದೇನೆ, ತತ್ವನ್ಯಾಸ ಮಾಡಿ ಇವೆಲ್ಲ ಬಂದ್ಬಿಡುತ್ತೆ. ಅದ್ರ ಆ ತಾರತಮ್ಯ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಹಾಗೊಂದು ನಮ್ಮ ಯಾತಕ್ಕೆ ಮಾಡ್ತೀವಿ ಅನ್ನೋದು ಅರ್ಥ ಆಗುತ್ತೆ. ಸಂಜೆ ಜಪ ಮಾಡಬೇಕು, ಯಾಕೆ ತತ್ವನ್ಯಾಸ ಮಾಡಬೇಕು ಅಂದರೆ ಡೀಪ್ ಕಾನ್ಸಂಟ್ರೇಟ್, ಎಲ್ಲರನ್ನ ಶರಣ ಹೊಂದಿ ಡೀಪ್ ಕಾನ್ಸಂಟ್ರೇಟ್ ಜಪ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜಪ ಮಾಡಲಿಕ್ಕೆ ಡಿಸ್ಟರ್ಬೆನ್ಸ್ ಬರುತ್ತೆ. ಒಪ್ಪೋದಿಲ್ಲ, ಭಾಷೆಯಲ್ಲಿ ಬರೆದು ಬಿಡ್ತಾರೆ, ಎಲ್ಲೂ ಅಪ್ಲೈ ಮಾಡಲ್ಲ, ಅಲ್ಲೇ ಮುಗಿದೋಯ್ತು ಕತೆ. ತಪ್ಪು, ಅದರಿಂದ ಅರ್ಥ ಇಲ್ಲೇ ಇಲ್ಲ. ಅದಕ್ಕೆ ಅರ್ಥ ಮಾಡೋ ಉದ್ದೇಶನೇ ಅವ್ರಿಗಿಲ್ಲ. ಅವ್ರಿಗೆ ಉದ್ದೇಶ ಇದ್ದೇನು? ಅರ್ಥ ಹಾಳು ಮಾಡಬೇಕು ಅಂತ ಉದ್ದೇಶ ಇದ್ದಿತ್ತು ಅವ್ರಿಗೆ. ಜ್ಞಾನ ಕಡಿಬೇಕು ಅಂತ ಉದ್ದೇಶ ಇರೋದ್ರಿಂದ ಅವ್ರ ಅರ್ಥಕ್ಕೆ ಸರಿಯಾಗಿ ಬರೀತಾರೆ ಅವರು. ಅರ್ಥ ಆಯ್ತಾ? ಅದು ಕಳ್ಳತನ ಸಿಸ್ಟಮೆಟಿಕ್ ಆಗಿ ಬರ್ತಾನೆ ಕಳ್ಳ ಬರ್ಬೇಕಾದ್ರೆ, ಅವನ ಸಿಸ್ಟಮ್ ಬೇರೆ ಇರುತ್ತೆ. ಆ ಸಿಸ್ಟಮ್ ಬಂದು ಬರ್ತಾನೆ ಬರೋದು, ನಾವು ಹೇಳಿದ ಪ್ರಕಾರ ಬರೋದಿಲ್ಲ ಅವನು. ಒಳ್ಳೆಯವರಾದ್ರೆ ಆ ಕ್ರಮದಲ್ಲಿ ಬರ್ತಾನೆ. ಶತ್ರುಹರಣೇ ಅವ್ಯಕ್ತಾತ್ ಪುರುಷ ಪರ ಇತಿ ಶ್ರುತಿ. ಇದು ತುಂಬ ಭಾಷೆ ಇದೆ. ಅದಕ್ಕೆ ಇಂದ್ರಿಯಾಣಿ ಪರಾಣಿ ಇತ್ಯಸ್ಯ ಪೂರ್ವೇಣ ಸಂಗತಿಯನ್ನ ದೃಶ್ಯತೆ ಅತ್ರ ಶತ್ರುಹನನ ಇತಿ ಏವಂ ಬುದ್ಧೇ ಪರಂಬಿತ್ತೇನೇನೆ ವಕ್ತು. ಜ್ಞಾನಸ್ಯ ಅತ್ರ ಆಯುಧತ್ವೇ ಪ್ರಮಾಣ ಮಾಹ ಅಸಂಗೇತಿ. ಜ್ಞಾನಕ್ಕೆ ಆಯುಧ ಹೇಗಾಗುತ್ತೆ ಪ್ರಮಾಣ ಕೊಡ್ತಾರೆ, ಅದು ಭಾಗವತದ ಜಡಭರ್ತರ ಕಥೆಯಲ್ಲಿ ಬರೋ ಮಾತದ್ದು ಭಾಗವತದ್ದು. ಅಸಂಗೇತಿ ಅದು ಜಡಭರ್ತರ ಆದರೆ ರಘುಗಣನ ಹೇಳ್ತಾನೆ, ನೋಡು ನಿನ್ನ ವೈರಾಗ್ಯ ಇಲ್ಲ ಅದಕ್ಕೆ ಹಾಗಾಗಿದೆ, ವೈರಾಗ್ಯ ಇದ್ರೆ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಅಸಂಗ ಜ್ಞಾನಾಸೀಮಾದಾಯ ತರ ಅತಿಪಾರಂ ಅಂತ ಅಲ್ಲಿ ವಾಕ್ಯ. ಅದು ಪರಸು ಯಾತ್ಯಾರ್ದು ಎಲ್ಲಿದೆ ಅಂತ ಹೇಳೇ ಇಲ್ಲ, ಯಾಕೆ ತುಂಬ ಪ್ರಸಿದ್ಧ ಆದ್ದರಿಂದ ಅದನ್ನು ಕೋಟ್ ಮಾಡಲಿಲ್ಲ. ಕೆಲಸದ ಹೇಳ್ತಾರೆ, ಕೆಲಸ ಗ್ರಂಥದ ಹೆಸರು ಹೇಳೋದಿಲ್ಲ. ಪರತ್ವಸ್ಯ ಅವಯವ ಅವಧಿ ಸಾಪೇಕ್ಷತ್ವಾತ್ ಕಸ್ಮಾತ್ ಇಂದ್ರಿಯಾಣಿ ಪರಾಣಿ ಇತ್ಯತಃ ಶರೀರಾದಿತಿ. ಒಂದು ವಾಕ್ಯ ಸೇರಿಸ್ಕೋಬೇಕು, ಶರೀರಕ್ಕಿಂತ ಇಂದ್ರಿಯಗಳು ಸ್ಟ್ರಾಂಗ್. ಶರೀರ ಮತ್ತು ಅಂಡರ್ಸ್ಟುಂಡ್, ಇಂದ್ರಿಯಲ್ಲಿ ಶರೀರದಲ್ಲಿರೋದ್ರಿಂದ ಫಟ್ ಶರೀರ, ಅದಕ್ಕಿಂತ ಇಂದ್ರಿಯಗಳು. ಶರೀರಾದಿ ಸನ್ನಿಧಾನಾದಿತಿ ಭಾವ. ಕಿಂ ಪರತ್ವಮನ್ಯತ್ವಂ ಇತ್ಯ ಪರ ಅಂದರೆ ಏನು? ಪರ ಶಬ್ದಕ್ಕೆ ಎರಡು ಅರ್ಥ ಇದೆ. ಅವರ ಪರ ಅಂದರೆ ಅವರು ಪರರು ಅಂದರೆ ಬೇರೆಯವರು ಅಂತ ಅರ್ಥ. ಇಲ್ಲಿ ಬೇರೆಯವರು ಅಂತ ಅರ್ಥ ಅಲ್ಲ, ಗ್ರೇಟರ್ ಅಂತ ಅರ್ಥ. ಪರ ಶಬ್ದಕ್ಕೆ ಎರಡು ಅರ್ಥನೂ ಇದೆ, ಗ್ರೇಟ್ ಅಂತ ಅರ್ಥ ಇದೆ, ಡಿಫರೆಂಟ್ ಅಂತ ಅರ್ಥ ಇದೆ. ಇಲ್ಲಿ ಡಿಫರೆಂಟ್ ಅಂತ ಅರ್ಥ ಮಾಡಬಾರ್ದು, ಶ್ರೇಷ್ಠ ಅಂತ ಅರ್ಥ. ಉತ್ಕೃಷ್ಟಾನಿ ಯೋ ಬುದ್ಧೇ ಪರತಸ್ತು ಸಹ ಇತಿ ಪರಮಾತ್ಮ ಉಚ್ಯತೆ. ಅಲ್ಟಿಮೇಟ್ ಪರ ಅಂದರೆ ಯಾರು? ಪರಮಾತ್ಮ. ತಸ್ಯ ಬುದ್ಧೇ ಪರಾತ್ವೇ ಮಹಾ ಮಹತ ಆತ್ಮನ ಸಾಮ್ಯಂ ಸ್ಯಾದಿತ್ಯತಃ ನ ಕೇವಲಂ ಇತಿ. ಕಾಸೌ ಶ್ರುತ್ಯರ್ಥ ಶ್ರುತ್ಯರ್ಥ ಶ್ರುತಿ ಯದ್ಬಲಾದಧ್ಯಾಹಾರ ಇತ್ಯತಃ ಅವ್ಯಕ್ತಾದಿತಿ. ಹಾಗೊಂದು ಪ್ರಶ್ನೆ ಹೇಳಿದರು, ತಸ್ಯ ಬುದ್ಧೇ ಪರತ್ವೇ ಮಹತ ಆತ್ಮನ ಸಾಮ್ಯಂ ಸ್ಯಾದಿತ್ಯತಃ. ಸುಮ್ಮನೆ ಘಟೋಪನಿಷತ್ತು ಓದ್ದವರಿಗೆ ಅಲ್ಲೇನು ಹೇಳಿದರು, ಮಹತಃ ಪರಮವ್ಯಕ್ತಂ ಅಂತ ಅಲ್ಲಿದೆ. ಇಲ್ಲಿ ಮಹತ ಇಲ್ಲೇನು ಹೇಳಿದರು, ಮನಸ್ಸಿಗಿಂತ ಪರ ಬುದ್ಧಿ, ಬುದ್ಧಿ ಪರ ನಾರಾಯಣ ಅಂತ ಹೇಳಿಬಿಟ್ಟು, ಬುದ್ಧಿಪರ ನಾರಾಯಣ ಅಂತ ಇಲ್ಲಿ ಹೇಳಿ ಅಲ್ಲಿ ಮಹತ್ತತ್ವ ವ್ಯಕ್ತ ಅಂತ ಹೇಳಿದ್ರಿಂದ ಮಹತ್ತತ್ವ ಇಜಿಕೊಳ್ಟು ಬುದ್ಧಿತತ್ವ ಇಜಿಕೊಳ್ಟು ಪರತತ್ವ ಅಂತ ಆಗಿಬಿಡ್ತದೆ. ಅದಕ್ಕೆ ಅದು ಸೇರಿಸ್ಕೊಂಡಾಗ ಏನಾಗುತ್ತೆ? ತಾರತಮ್ಯ ಕರೆಕ್ಟಾಗಿ ಬರುತ್ತೆ ಅಂತೇಳಿ. ಸನ್ನಿಧಾನಾದಿತಿ ಇಂದ್ರಿಯಾಣಿ ನಂದು ನಚ ತತ್ರ ತತ್ರ ಏಕದೇಶೋಕ್ತಮ ಜ್ಞಾನ ಮಾತ್ರೇಣ ಭವತಿ ಮುಕ್ತಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆಚಾರ್ಯ ಹೇಳ್ತಾರೆ, ನೀವು ಗೀತಾ ಓದ್ತಿದ್ದೇವೆ ನಾವೀಗ, ಇಷ್ಟು ಓದ್ಕೊಂಡ್ಬಿಟ್ರೆ ಸಾಕು, ಕಟೋಬಿಟ್ಟಿದ್ರೆ ಮಾತಲ್ಲ ಯಾಕೆ ಅರ್ಥ ಮಾಡಿಕೊಡ್ತೀರಿ ಅಂತ ಕೇಳಿದರೆ ಆಚಾರ್ಯ ಹೇಳೋ ಮಾತು ನೋಡಿ ಸರಿಯಾಗಿ ತಿಳ್ಕೊಬೇಕಿದನ. ನಚ ತತ್ರ ತತ್ರ ಏಕದೇಶ ಜ್ಞಾನ ಮಾತ್ರೇಣ ಭವತಿ ಮುಕ್ತಿ. ಅಲ್ಲಲ್ಲಿ ಹೇಳುತ್ತಾ ಪಾರ್ಟ್ ಬೈ ಪಾರ್ಟ್ ತಿಳ್ಕೊಂಡ್ರೆ ಮುಕ್ತಿ ಆಗೋದಿಲ್ಲ. ಶಾಸ್ತ್ರ ಹೇಗೆ ಓದಬೇಕು? ಯಾವಾಗಲೂ ಎಲ್ಲ ಸೇರಿಸಿ ಓದಬೇಕು. ಯಾವ ಉಪನಿಷತ್ ಓದಬೇಕು, ವೇದ ಓದಬೇಕು, ಭಾಗವತ, ಭಗವದ್ಗೀತೆ, ಪ್ರತಿ ಅಧ್ಯಾಯ, ಪ್ರತಿ ಸ್ಕಂದ, ಎಲ್ಲ ಪುರಾಣ, ಎಲ್ಲ ಉಪಪುರಾಣ, ಎಲ್ಲ ಶಾಸ್ತ್ರ ಓದಬೇಕು. ಅವಾಗ ಏನಾಗುತ್ತೆ? ಕರೆಕ್ಟಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಓದಿದ್ರೆ ಪಾರ್ಶಿಯಲ್ ನಾಲೆಡ್ಜ್ ಎಂಬುದು ಹೇಳ್ತಾರೆ. ಆನೆ ಮುಟ್ಟಿದ, ಕಾಲು ಮುಟ್ಟಿದ, ಕಂಬ ಅಂತ ಹೇಳಿದ, ಬಾಲ ಕಿವಿ ಮುಟ್ಟಿದ, ಮರ ಅಂತ ಹೇಳಿದ, ಮೈ ಮುಟ್ಟಿದ, ಗೋಡೆ ಅಂತ ಹೇಳಿಬಿಟ್ಟ. ಎಲ್ಲ ಒಬ್ಬನು ಒಂದು ಕುರುಡ, ಎಲ್ಲ ಅವನು ಕುರುಡ, ಅವನೇನು ಏನು ಮುಟ್ಟಿತ್ತು ಅಂತ ಹೇಳ್ತಿದ್ದಾನೆ ಅಷ್ಟೇ. ಕಣ್ಣೀರ ಎಲ್ಲ ಸೇರಿ ಹೇಳ್ತಾನ ಕೊನೆಗೆ. ಅದಕ್ಕೆ ಒಂದೊಂದು ಭಾಗ ಓದೋರೆಲ್ಲ ಏನವರು, ಒಂದೊಂದು ಭಾಗ ಓದ್ದವರು, ಒಂದೊಂದು ಭಾಗವನ್ನು ತಪ್ಪು ಓದ್ದವರು ಜೊತೆಗೆ, ಅವರಿಂದ ಏನು ಭಾಷೆ ಬರಲಿಕ್ಕಾಗತ್ತೆ? ಅದು ಎಲ್ಲ ಓದಿದರೆ ಮಾತ್ರ ಸಾಧ್ಯ. ಇವತ್ತು ಮೊದಲು ಕೆಟ್ಟ ಅಭ್ಯಾಸ ಇದೆ. ಅವರು ಪ್ರವಚನ ಮಾಡ್ತಿರ್ಬೇಕಾದ್ರೆ ಭಾಳ ಜನ ಹೊಸ ಟ್ರೆಂಡ್ ಶುರು ಮಾಡ್ಕೊಬಿಟ್ಟಿದೆ. ಏನಂದರೆ ಆಚಾರ್ಯ ಹೀಗೆ ಹೇಳ್ತಾರೆ, ಆದರೆ ಪುರಾಣದಲ್ಲಿ ಹೀಗಿದೆ ಅಂದ್ಬಿಡ್ತಾರೆ. ಅರ್ಥ ಏನು ಅದಕ್ಕೆ? ಆಚಾರ್ಯ ಪುರಾಣ ನೋಡೇ ಇಲ್ಲ, ನಾವು ಹೊಸ ಸಂಶೋಧನೆ ಮಾಡಿ ಹೇಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು, ಇದನ್ನೆಲ್ಲ ನೋಡಿದ್ದಕ್ಕೆ ಆಚಾರ ಹೇಳಿದ್ದಾರೆ ಅಂತ ಅರ್ಥ. ಬರಿಬೇಕಾದ್ರೆ ಹೀಗೆ ಬರಿಬಾರದು. ತುಂಬ ಪುಸ್ತಕ ಬರೀತಿರೋದು ಹಾಗೆ, ಭಾಳ ಜನ ಪುಸ್ತಕ ಬರಿಬೇಕು ಆಚಾರ ಹೀಗೆ ಹೇಳ್ತಾರೆ, ಆದ್ರೆ ಪುರಾಣದಲ್ಲಿ ಹೀಗದೆ, ಮಹಾಭಾರತ ಹೀಗದೆ ಅಂತ ಹೇಳ್ಬಿಡೋದು. ಆಚಾರ ನಂಬಿಕೆ ಪೂರ್ತಿ ಹೋಗಿಬಿಡುತ್ತಾಗ. ಆಚಾರ ಮಾತು ಹೇಳ್ತಾರೆ, ಬರಿತಿರೋದು ಒಂದೆರಡು ಗಂಟೆ ಓದಿ ಬರಿತಾ ಇಲ್ಲ. ಇತ್ಯಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಚ ಭಾರತಾಚ್ಯವ ವೇದೇಭ್ಯೋ ಮಹಾರಾಮಾಯಣಾದಪಿ. ಒಂದು ಪುಸ್ತಕ ಬರಿಬೇಕಾದ್ರೆ ಎಲ್ಲ ಗ್ರಂಥ ಇಟ್ಕೊಂಡು ಬರೆದಿರೋದು ಅಂತ ಹೇಳ್ತಾರೆ. ಬುದ್ಧಿಯಲ್ಲಿ ಅದರಿಗೆಲ್ಲ ಬುದ್ಧಿ ಇಟ್ಕೊಂಡು ಬರೆದಿದ್ದೇನೋ ಅಂತ ಆಚಾರ ಹೇಳ್ತಿರೋದು. ಇವರು ಆಚಾರ ಮೇಲೆ ಕಾಮೆಂಟ್ ಮಾಡೋದು, ಉಪನ್ಯಾಸದಲ್ಲಿ ಹಾಗೆ ಮಾಡಿಬಿಡ್ತಾರೆ, ಆ ಬರೆಯಲ್ಲ ಹಾಗೆ ಬರೆದು ಬಿಡ್ತಾರೆ. ಹಾಗೇನಾಗುತ್ತೆ ಜನಗಳಿಗೆ? ಮೊದಲೇ ಓದೋದಿಲ್ಲ, ಇನ್ನೂ ಓದೋದು ಬಿಟ್ಟುಬಿಡ್ತಾರೆ. ಕೊನೆ ಆಚಾರ್ಯ ಹೀಗೆ ಹಾಗೆ ಬರೀ ಹೀಗೆ ಬರೀಬೇಕು, ಮಹಾಭಾರತದಲ್ಲಿ ಹೀಗಿದೆ, ಭಾಗವತದಲ್ಲಿ ಹೀಗಿದೆ, ಅದಕ್ಕೆ ಆಚಾರ್ಯ ಹೀಗೆ ಬರುತ್ತೆ ನಿರ್ಣಯ ಮಾಡಿದ್ದಾರೆ. ಅದು ಹೇಳೋ ಕ್ರಮ ಅದು. ಆಚಾರ್ಯ ಹೇಳಿದ್ರೆ ಏನಂತ ಬರೀತಾರೆ ಅಂದರೆ, ನಿರ್ಣಯ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ. ನಿರ್ಣಯ ಮಾಡ್ತಿರ್ಬೇಕಾದ್ರೆ ಏನಾಗಿರ್ಬೇಕು? ಜಜ್ಮೆಂಟ್ ಕೊಡ್ಬೇಕಾದ್ರೆ ಏನು ಮಾಡಬೇಕು? ಎಲ್ಲ ದಾಖಲೆ ನೋಡಿ ಕೊಡಬೇಕು. ಆಚಾರ್ಯ ಜಜ್ಮೆಂಟ್ ಕೊಡ್ತಾ ಇರೋದ್ರಿಂದ ಹೇಳ್ತಾರೆ, ಇದಕ್ಕಿಂತ ನಿರ್ಣಯ ಇನ್ನೊಂದು ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಕೊನೆಯ ಹೇಳ್ತಾರೆ, ನಿರ್ಣಯೋ ನಾಸ್ತ್ಯಮುನಾ ವಿನಾಯತ್ ವಿಪ್ರಸ್ಥಿತಾನಾಮಿವ ಸರ್ವವಾಚ. ಯಾವುದೇ ಡೌಟ್ ಬಂದ್ರೆ ಇದು ಅಲ್ಟಿಮೇಟ್ ಅಂತ ಹೇಳ್ತಾರೆ. ವ್ಯಾಸರಾದ್ರೆ ಅದನ್ನೇ ಬರೀತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛಿದಂ. ಅಲ್ಲೇ ಸಂಶಯ ಕ್ರಿಯೇಟ್ ಮಾಡಿಬಿಟ್ರೆ ಅದು ವೆರಿ ಬ್ಯಾಡ್ ಟ್ರೆಂಡ್. ಅದು ಇದು ತುಂಬ ಜಾಸ್ತಿ ಬರ್ತಾ ಇದೆ, ಹುಷಾರಾಗಿರ್ಬೇಕು. ಅದು ಜನಗಳು ಇನ್ನೂ ಕೂಡ ಕಳ್ಕೊಂಡ್ಬಿಡ್ತಾರೆ. ಮತ್ತು ಪುಸ್ತಕ ಓದ್ದೇ ಜ್ಞಾನ ಬರೋದಿಲ್ಲ, ತಪ್ಪು ಓದಿದ್ರು ಜ್ಞಾನ ಬರೋದಿಲ್ಲ. ಆ ಥರ ಆಗುತ್ತೆ. ಆಚಾರ್ಯ ಹೇಳ್ತಾರೆ ಈಗ ಅಬ್ರಾತ್ ಅವರೇ ಉತ್ತರ ಕೊಡ್ತಾರೆ. ಈಗ ಅಲ್ಲಲ್ಲಿ ಒಂಚೂರು ಓದ್ಕೊಂಡ್ರೆ ಜ್ಞಾನ ಬರೋದಿಲ್ಲ, ಗೊತ್ತಾಯ್ತಾ? ಯಾವತ್ತು ನಾವು ಆಡಿಟರ್ ಹತ್ರ ಯಾಕೆ ಹೋಗ್ತೇವೆ? ನಮಗೆ ಒಂದೇ ಗೊತ್ತಾವೆ, ಎಲ್ಲ ಗೊತ್ತಿರುತ್ತೆ. ಆದ್ರಿಂದ ಗೊತ್ತು, ಎಕ್ಸೆಪ್ಷನ್ಸು ಏನೇನಾಗಿರುತ್ತೆ, ಕೇಸ್ ಆಗಿ ಎಲ್ಲ ಗೊತ್ತಿರೋದ್ರಿಂದ ತಕ್ಷಣ ಹೇಳ್ತಾರೆ. ಇವ್ರಿಗೆ ಅದು ಗೊತ್ತಿರೋದಿಲ್ಲ, ಅವ್ನು ಗೊತ್ತಿರಲಿಕ್ಕೆ ಮಾಡ್ಕೊಳ್ಳೋ ಸುಲಭ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತೇವೆ, ಕಠೋಪನಿಷತ್ತು ಓದಬೇಕು, ಇದನ್ನು ಓದಬೇಕು. ಸಾರ್ವತ್ರಿಕ ಗುಣ ಸಂಹಾರೋಹಿ ಭಗವತ ಗುಣೋಪಸಂಹಾರ ಪಾದಿ ಅಭೀತಃ ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಅಂತ ಬ್ರಹ್ಮಸೂತ್ರ. ಅದ್ರಲ್ಲಿ ಹೇಳ್ತಾರೆ, ಶಾಸ್ತ್ರ ಓದಬೇಕಾದ್ರೆ ಎಲ್ಲವನ್ನು ಸೇರಿಸಿ ಓದಬೇಕು ಹೊರತು ಬೇರೆ ಅಲ್ಲ. ಊಟ ಮಾಡಬೇಕಾದಷ್ಟು ಮಾಡ್ತೀವಿಲ್ಲ ನಾವೀಗ, ಅನ್ನನ ಹಾಗೆ ತಿಂಬೋದಿಲ್ಲ, ಎಲ್ಲ ಸೇರಿಸ್ಕೊಂಡು ಸೇರಿ ಊಟ ಮಾಡಿ ಏನೇ ಸೇರಿಸ್ಕೋಬೇಕು ಅಂತೇಳಿ. ಹೌದಾನೆ? ಅನ್ನ ಹೇಗೆ ಅನ್ನಕ್ಕೆ ಎಲ್ಲ ಸೇರಿಸ್ಕೊಂಡು ಬೇಗ ಊಟ ಮಾಡೋದು, ಜ್ಞಾನಕ್ಕೆ ಸೇರಿಸ್ಕೋಬೇಕು. 18 ಪುರಾಣ ಎಲ್ಲ ಇದೆ, ಎಲ್ಲ ಬಡಿಸ್ಬಿಟ್ಟಿರ್ತಾರೆ. ಏನು ಮಾಡಬೇಕದನ್ನು, ಯಾವುದು ಮ್ಯಾಚಿಂಗ್ ತೊಗೋಬೇಕು ಗೊತ್ತಾಯ್ತು? ಚಟ್ನಿ ಪಾಯಸ ಸೇರಿಸ್ಕೊಂಡ್ಬಿಡೋದು, ಹಾಗೆಲ್ಲ ಮಾಡಬಾರ್ದು. ಅದು ಯಾವುದು ಮ್ಯಾಚ್ ಆಗುತ್ತೆ ನೋಡಿ ಸೇರಿಸ್ಕೊಂಡು, ಅತ್ತತ್ತು ಸಮನ್ವಯ ಅನ್ವಯ ಆಗಬೇಕು. ಅಲ್ಲಿ ಕೂಡಕ್ಕೆ ಬರೋದಾದ್ರೆ ಕುಡಿಸೋದಿಲ್ಲ ಅದನ್ನು, ಅದು ಆಚಾರ ಮಾಡಿ ಊಟ ಮಾಡೋದ್ರಿಂದ ಹಾಗೆ ಮಕ್ಕಳಿಗೆ ಕಲಿಸ್ಕೊಡ್ತಾರಲ್ಲ, ಹಾಗೆ ಜ್ಞಾನ ಸಂಪಾದನೆ ಹೀಗೆ ತಿಳ್ಕೊಬೇಕು. ಒಂದೊಂದು ದಿನ ಚೆನ್ನಾಗಿಲ್ಲ ಅಂತ ಕೇಳಿದ್ರೆ, ಅದೇ ತಿನ್ನಕ್ಕೆ ಬಂದಿಲ್ಲ ಅದಕ್ಕೆ ಹಾಗೆ ಇದೆ ಅಂತ ಹೇಳಿದ. ತಿನ್ನಕ್ಕೆ ಬಂದಿಲ್ಲ, ಅದು ಉಪಯೋಗ ಇಲ್ಲ. ಮೈಸೂರು ಪಾಕ್ ಕೊಟ್ಟ, ಚೆನ್ನಾಗಿ ಮಿಕ್ಸ್ ಕರೆಗಾಯಿ ಕುಡಿಯೋಕೆ ಶುರು ಮಾಡಿಬಿಟ್ಟ. ಏನಂತ, ಮೈಸೂರು ಪಾಕ್ ತಿನ್ನೋ ಕ್ರಮನೇ ಅಲ್ಲ ಅದು. ಯಾಕೆ? ಅದು ಆದಿತ್ಯ ತಿಂದರೆ ಸ್ವಾರಸ್ಯ ಅಲ್ಲ. ಹೇಗೆ ತಿನ್ಬೇಕದನ್ನ? ಅದಕ್ಕೆ ಲೇಹ್ಯ ಅಂತ ಕರೀತಾರೆ. ಲೇಹ್ಯ ಅಂದ್ರೆ ಏನು? ನಾಲೆಯಿಂದ ನೆಕ್ಕಿ ಕೆಲಸ ಮಾಡೋಕ್ಕೆ ಹಾಗೆ ಮಾಡೋದಿಲ್ಲ ಕೆಲಸ. ಅದು ಔಷಧಿ ಕೊಡ್ತಾರ ಲೇಹ ಅಂತೇಳಿ, ಟ್ಯಾಬ್ಲೆಟ್ ಟೈಪ್ ತೊಗೊಂಡ್ರೆ ಹೆಲ್ಪ್ ಮಾಡೋದಿಲ್ಲ. ಏನ್ ಮಾಡ್ಬೇಕದನ್ನ? ನಾಲೆಯಲ್ಲಿ ಹಾಕೊಂಡು ಕರಿಗೆ ಹೋಗ್ಬೇಕದು, ಅದು ಲೇಹ್ಯ. ಅದು ಪೇಯನ ಕುಡಿಬೇಕದನ್ನ, ಭಕ್ಷ್ಯನ ತಿನ್ಬೇಕದನ್ನ. ಅದಕ್ಕೆ ಪಕ್ಷ ಭೋಜ್ಯ ಲೇಹ್ಯ ಪೇಯ ಅಂತ ಹೇಳ್ಬೇಕಾದ್ರೆ ವಿಭಾಗ ಮಾಡಿಬಿಟ್ಟಿಲ್ಲ. ಅದೇ ರೀತಿನೇ ನಾಲ್ಕು ಶಾಸ್ತ್ರಗಳು, ಎಲ್ಲ ಶಾಸ್ತ್ರ ನಾಲ್ಕು ವೇದಗಳು ಹಾಗೆ, ಎಲ್ಲ ಶಾಸ್ತ್ರಗಳು ಹಾಗೆ, ಅದು ಸೇರಿಸ್ಕೊಂಡು ಹೋದಿ ಅಂತ ಆಚಾರ್ಯ ಬರೀತ. ಆನಂದಾದಯ ಪ್ರಧಾನಸ್ಯ ಬ್ರಹ್ಮಸೂತ್ರ ಇತ್ಯಾದಿನ ತಥಾಚ ಅನ್ಯತ್ರ ಕೊಟೇಶನ್ ಕೊಡ್ತಾರೆ. ಹೇಗಿದೆ ನೋಡಿ, ಎಷ್ಟೆಷ್ಟು ಓದ್ಬೇಕು ನಾವು ಅಂದ್ರೆ, ಅಪೌರುಷೇಯ ವೇದೇಶು ವಿಷ್ಣು ವೇದೇಶು ಚೈವಹಿ ಸರ್ವತ್ರಯೇ ಗುಣ ಪ್ರೋಕ್ತಃ ಸಂಪ್ರದಾಯಗತಾಶ್ಚಯೇ ಸರ್ವೈಸ್ತೈ ಸಹ ವಿಜ್ಞಾಯ ಯೇ ಪಶ್ಯಂತಿ ಪರಂ ಹರಿಂ ತೇಷಾಮೇವ ಭವೇನ್ ಮುಕ್ತಿ ನಾಣ್ಯಥಾತು ಕಥಂಚನ ಇತಿ ಗಾರುಡೆ. ಮುಕ್ತಿ ಆಗಬೇಕಾದ್ರೆ ಇಷ್ಟೆಲ್ಲ ಓದಿರಬೇಕು ಅಂತ ಹೇಳ್ತಾರೆ. ಮತ್ತು ಅಪೌರುಷೇಯ ವೇದಗಳು ಯಾವುದು? ಋಗ್ವೇದಾದಿಗಳು. ವಿಷ್ಣು ವೇದಗಳು ಅಂದರೆ ಮಹಾಭಾರತಾದಿಗಳು. ಅಪೌರುಷೇಯ ವೇದ, ವಿಷ್ಣು ವೇದ, ಅದರಲ್ಲಿ ಏನು ಹೇಳಿದ್ದಾರೋ, ಮತ್ತೆ ಪುರಾಣಗಳು ಎಲ್ಲ ಸೇರ್ಕೊಂಡೋಯ್ತು ಅದರಲ್ಲಿ. ಅಪೌರುಷೇಯ ಒಂದು ವಾಕ್ಯ, ಪೌರುಷೇಯ ಇನ್ನೊಂದು ವಾಕ್ಯ. ಎಲ್ಲ ಗ್ರಂಥನ ಓದಿಬಿಟ್ಟು ಸರ್ವತ್ರ ಏ ಗುಣ ಪ್ರೋಕ್ತಾಹ ಅದಿಷ್ಟು ತಿಳ್ಕೋಬೇಕು. ಜೊತೆಗೆ ಸಂಪ್ರದಾಯಾಘಾತ ಆಶ್ಚರ್ಯ, ಕೆಲವು ಬರದೇ ಇರೋದಿಲ್ಲ. ಎಲ್ಲಿ ಬರುತ್ತೆ ಅದು? ಓರಲ್ ಕಮ್ಯುನಿಕೇಶನ್ ಮಾತ್ರ ಇರುತ್ತೆ. ಅದಕ್ಕೆ ರಾಯರು ಬರಿಬೇಕಾದ್ರೆ ಬರೀತಾರೆ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಎಲ್ಲಿ ಗೊತ್ತಾ ರಾತ್ರ ಬರೀತಾರೆ ತದನುಕ್ತ ಸಂಪ್ರದಾಯಾಗತ ಅಲ್ಲಿ ಕೊಂಡಾಡಬೇಕಾದ್ರೂ ಕೂಡ ಗುರುಗಳು ಯಾರು ಅಂತ ಕೇಳಿದರೆ ಸಂಪ್ರದಾಯಾರ್ಥ ಕೋವಿದಾನ್ ಬರೀ ಶಾಸ್ತ್ರ ಓದಿರ್ತಾರೆ ಅಷ್ಟೇ ಸಂಪ್ರದಾಯನೂ ತಿಳ್ಕೊಂಡಿರ್ತಾರೆ ಗೊತ್ತಾಯ್ತಿಲ್ಲ ಆಫೀಸ್ಗಳಲ್ಲಿ ಅವರು ಕ್ಲರ್ಕ್ ಭಾರಿ ಸೀನಿಯರ್ ಇರ್ತಾರೆ ಪಡ ಪಡ ಹೇಳ್ಬಿಡ್ತಾರೆ ಎಷ್ಟೋ ವಿಚಾರಗಳನ್ನು ಹೊಸ ಆಫೀಸರ್ಗೆ ಗೊತ್ತಿರೋದಿಲ್ಲ ಏನು ಹೇಳ್ತಾನೆ ಇಂಥ ಪ್ರಶ್ನೆ ಏನಾಗಿತ್ತು ಅಂತೆಲ್ಲ ಹೇಳ್ತಾ ಬರ್ತಾನೆ ಆ ರೀತಿಯಲ್ಲಿ ಎಲ್ಲ ಸಂಪ್ರದಾಯ ತಿಳಿದವರಾಗಬೇಕು ಮನೆಯಲ್ಲಿ ಹಿರಿಯರಿಗೆ ಯಾವ್ದಕ್ಕೆ ಗೌರವ ಅಂತ ಕೇಳಿದರೆ ಸಂಪ್ರದಾಯ ಗೊತ್ತಿರುತ್ತೆ ಅದೇ ರೀತಿಯಲ್ಲಿ ಅದಿಷ್ಟು ತಿಳ್ಕೊಂಡ್ರೆ ಮಾತ್ರ ಏನಾಗುತ್ತೆ ಸರ್ವೈಹಿ ತೈಹಿ ಸಹ ವಿಜ್ಞಾಯ ಏ ಪಶ್ಯಂತಿ ಪರಂ ಹರಿಂ ಇಷ್ಟೆಲ್ಲ ಸೇರಿಸಿ ದೇವ್ರನ್ನ ತಿಳ್ಕೊತಾರಲ್ಲ ಅವರು ದೇವ್ರಿಗೆ ಕಾಣ್ತಾರೆ ಉಳಿದವ್ರು ಕಾಣೋದಿಲ್ಲ ಅಂತ ಹೇಳ್ತಾರೆ ದೇಶಾಮೇವ ಭವ್ಯನ್ ಮುಕ್ತಿ ನಾಣ್ಯಥಾತ್ವ ಕಥಂಚನ ಉಳಿದವ್ರಿಗೆ ಮುಕ್ತಿ ಆಗೋದಿಲ್ಲ ಇದು ಆಚಾರ್ಯ ಹೇಳಿದ್ದೇನೋ ವೇದೇಂದ್ರದ ಎಲ್ಲ ಓದ್ರಿ ಅಂತ ಹೇಳ್ತಾರೆ ನಾವು ಸರ್ವಮೂಲ ಕೂಡ ಓದೋದಿಲ್ಲ ಇನ್ನೇನು ಬಂತ ಅದರೊಳಗೆ ಅಂದರೆ ಜ್ಞಾನ ಹೇಗೆ ಬರತ್ತಾಗಿದ್ರೆ ಎಲ್ಲ ಓದಕ್ಕಾಗೋದಿಲ್ಲ ಅಂತ ಅದಕ್ಕೆ ಸರ್ವಮೂಲ ಗ್ರಂಥ ಬರ್ಕೊಟ್ಟಿತ್ತು ಅದನ್ನೇ ಓದೋದಿಲ್ಲ ಅಂದರೆ ಅಲ್ಲಿ ದೊಡ್ಡ ಗಲಾಟೆ ನಮ್ಮ ವಾಕ್ಯಾರ್ಥಗಳು ಯಾತಕ್ಕೆ ಫೇಲ್ ಆಗುತ್ತೆ 196 ವಾಕ್ಯಾರ್ಥಗಳು ಗ್ರಂಥ ಓದೋದಕ್ಕೆ ಬರ ಅನಾಹುತ ನಮ್ಮ ಭಾರತ ಅಲ್ಲಿ ಬಂದು ಪ್ರಿಪರೇಷನ್ ಶುರು ಮಾಡ್ತಾರೆ ಅದ್ವೈತಿ ವಾದ ಶುರು ಮಾಡಿರ್ತಾರೆ ಈ ಪುಸ್ತಕ ತೆಗಿತಾರೆ ಎಲ್ಲಿದೆ ಅಂತೇಳಿ ಏನು ವಾದ ಯುದ್ಧಕಾಲ ಶಸ್ತ್ರಾಭ್ಯಾಸ ಸಾಧ್ಯನ ಅದು ಅವ್ರು ಆಲ್ರೆಡಿ ಫುಲ್ ರೆಡಿಯಾಗಿ ಬಂದುಬಿಟ್ಟಿರ್ತಾರೆ ಗೊತ್ತಾಯ್ತಾ ಇವ್ರು ಏನು ರೆಡಿ ಇರೋದಿಲ್ಲ ಅವ್ರು ಬೈದಿದ್ದಾರೆ ಎಷ್ಟೋ ಸಲ ಇವ್ರನ್ನ ಬಾಯಿ ಬಂದ ಬೈದಿದ್ದಾರೆ ಓದ್ಕೊಂಡು ಬಂದಿಲ್ಲ ಅಂತ ಬೈದ್ಬಿಟ್ಟಿದ್ದಾರೆ ಆ ಥರ ಆಗಬಾರ್ದು ಕರೆಸ್ಬೇಕು ಕರೆಸಿ ಕೈ ತೋರಿಸ್ ಆಲ್ರೆಡಿ ಸಹ ಕರೆಸ್ಕೋಬೇಕು ಪೂರ್ತಿ ಓದ್ಬೇಕು ಅವ್ರು ಗಾಬರಿ ಆಗಿಬಿಡ್ತಾರೋ ಸರ್ವರ ಪೂರ್ತಿ ಉತ್ತರ ಕೊಟ್ಬಿಟ್ರೆ ಅವರು ಎರಡಾಗ್ತಾರೆ ಇಲ್ಲ ಓಡೋಗ್ತಾರೆ ಇಲ್ಲ ಕನ್ವಿನ್ಸ್ ಕನ್ವರ್ಟ್ ಆಗಿಬಿಡ್ತಾರೆ ಆಮೇಲೆ ಆ ರೀತಿ ಇವರೇ ಕನ್ವರ್ಟ್ ಆಗೋ ರೀತಿ ಮಾತಾಡ್ಬಿಡ್ತಾರೆ ಉಲ್ಟಾಪಲ್ಟ ನಮ್ಮ ಜನ ಹಾಗಂತಿರ್ತಾರೆ ನಮ್ಮವರೇ ಸೋತ್ಬಿಟ್ರು ಅಂತ ಅನೌನ್ಸ್ ಮಾಡ್ತಿರ್ತಾರೆ ಆಗಲಲ್ಲ ಹಾಗಾಗಬಾರ್ದು ಇಷ್ಟು ಓದಿ ಸರ್ವಮೂಲ ಪೂರ್ತಿ ಓದಿ ಇಷ್ಟು ಪುಸ್ತಕ ಯಾವಾಗಲೂ ಇರಬೇಕು ಜೊತೆಗೆ ಅದು ಬಂದು ತುಂಬ ಜನ ಓದಲ್ಲ ಅದು 99% ಜನ ಓದೋದಿಲ್ಲ ವಿದ್ಯಾಪೀಠಗಳಲ್ಲೂ ಪೂರ್ತಿ ಓದೋ ಅಭ್ಯಾಸ ಇಲ್ಲ ನಡೀತಾ ಕೆಲವು ಸೆಲೆಕ್ಟ್ ಪೋರ್ಷನ್ ಓದಿಬಿಡ್ತಾರೆ ಅದು ನ್ಯಾಚುರಲ್ ಯಾಕೆಂದರೆ ಆ ಪೂರ್ತಿ ಓದಿದ್ರೆ 30 ವರ್ಷ ಓದಬೇಕಾಗತ್ತೆ ಅದು ಮಧ್ಯೆ ಏನು ನಾನ್ ಡಿಟೇಲ್ಡ್ ಆಗಿ ಓದಬೇಕು ಕೊನೆ ಪಕ್ಷ ಮಧ್ಯೆ ಮಧ್ಯೆ ಓದ್ಕೊಡಿ ಹುಡುಗರು ಬುದ್ಧಿ ನೋಡ್ಬಿಟ್ಟು ಅವ್ರು ತಕ್ಕಂತೆ ವರ್ಕ್ ಕೊಟ್ಬಿಡ್ಬೇಕು ಅದೇ ನಿಮ್ಗೆ ಸ್ಪೆಷಲ್ ಇದು ಆ ಥರ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಪೂರ್ತಿ ಓದೋವರೆಗೂ ನಿಮ್ಮ ಪಂಡಿತರಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ಆಗ ನಮ್ಮ ನಿಜವಾದ ಆಚಾರ ಮಾತು ಏನಂತ ಅರ್ಥ ಆಗುತ್ತೆ ಅದಕ್ಕೇನೆ ಅದನ್ನು ಓದಿ ಇದನ್ನು ಓದಿ ಗೊತ್ತಾಗುತ್ತೆ ಆಚಾರ ನಿರ್ಣಯದಲ್ಲಿ ಬರೆದಿರ್ತಾರೆ ಭಾಗವತ ಆದ್ರೆ ಇನ್ನೂ ಪೂರ್ತಿ ಬರೆದಿರ್ತಾರೆ ಇವರು ಉಪಶ ಯಾವುದೋ ಒಂದು ಬರೆದಿರ್ತಾರೆ ಎಲ್ಲ ಸೇರಿದ ಕರೆಕ್ಟಾಗಿ ಕೊಡುತ್ತೆ ಇಲ್ಲದ್ರೆ ಕೊಡೋದೇ ನಾವು ಸರ್ವಮೂಲ ಆ ಥರ ಪ್ರಿಂಟ್ ಮಾಡಿಸಿರೋದು ಅವಾಗ ಓದಿದ್ರೆ ಯಾವ ಡೌಟೇ ಬರೋದಿಲ್ಲ ಆ ಥರ ಇದೆ ಒಂದು ಅಪೌರುಷೇಯತ್ವ ನಿರ್ಣಯದಲ್ಲಿ ಬರೀತಾರೆ ತತ್ವ ನಿರ್ಣಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಬರೀತಾರೆ ಶಿಕಾರಿ ಇಲ್ಲಿ ಬರೀತಾರೆ ಅಲ್ಲೂ ಬರೀತಾರೆ ವಿಶೇಷ ಅಂಶಗಳನ್ನು ಬರೆದಿರ್ತಾರೆ ಒಂದೇ ಓದ್ದವ್ರಿಗೆ ಗೊತ್ತಾಗೋದಿಲ್ಲ ಎಲ್ಲ ಓದಬೇಕಾದ್ರೆ ತಸ್ಮಾದ ಅವ್ಯಕ್ತಾದಪಿ ಪರತ್ವೇನ ಜ್ಞೇಯ ಇತಿ ಗಾರುಡೆ ಇದೆಲ್ಲ ಇರೋದರಿಂದ ಕಠೋಪನಿಷತ್ ಯಾತಕ್ಕೆ ಹೇಳಿದ್ರಿ ಅಂತ ಹೇಳಬಾರ್ದು ಆ ರೀತಿ ಓದಬೇಕು ಅಂತಲೇ ಶಾಸ್ತ್ರ ಇದೆ ಅಂತ ಹೇಳ್ತಾರೆ ಇನ್ನೂ ಮುಗಿದಿಲ್ಲ ನಾಳೆ ಅದನ್ನು ಕಂಟಿನ್ಯೂ ಮಾಡಿ ನಾಳೆ ಮುಗಿಯುತ್ತೆ ಅಧ್ಯಾಯ ಓಂ ಜನ್ಮಾದ್ಯಶ್ಯ ಯಥೋನ್ಮಯಾರಿತರಥ ಜಾತ್ರೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾರಿ ಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗ